ಜೊತೆಗೆ ಶ್ರೀ ಶ್ರೀನಿವಾಸಮೂರ್ತಿಯವರು ಇಲ್ಲಿ ಗಿರಿನಗರ ರಾಘವೇಂದ್ರ ಸ್ವಾಮಿ ಮಠದ ಅಧ್ಯಕ್ಷರು, ಅವರು 1,000 ರೂಪಾಯಿಗಳನ್ನು ಕೊಟ್ಟು ದಾನಿಗಳಾಗಿದ್ದಾರೆ. ಅವರಿಗೂ ನಮ್ಮ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮೊದಲೇ ಹೇಳಿದೆ, ನಮ್ಮ ಪ್ರತಿಷ್ಠಾನದ ಕಾರ್ಯಕ್ರಮವನ್ನು ಕೊಟ್ಟಿದೆ ಈಗಾಗಲೇ. ಅತ್ಯಂತ ಮುಖ್ಯವಾಗಿ ಗ್ರಂಥ ಪ್ರಕಾಶನ ನಮ್ಮ ಸೃಷ್ಟಿನ ದೊಡ್ಡ ಕಾರ್ಯ ಅದು. ಈಗಾಗಲೇ 99 ಗ್ರಂಥ ಪ್ರಕಾಶನ ಆಗಿ 100ನೇ ಗ್ರಂಥದ ಪ್ರಕಾಶನ ಫೆಬ್ರವರಿ 14 ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಪರಮಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಬಿಡುಗಡೆಯಾಗ್ತಾ ಇದೆ. ಅದು ಒಂದು ಭಾಗ. ಇನ್ನೊಂದು ಭಾಗ, ವಿದ್ವಾಂಸರಿಗೆ ಮಾಸಿಕ ಗೌರವಧನ. 25 ವಿದ್ವಾಂಸರಿಗೆ ಪ್ರತಿ ತಿಂಗಳು ಕೂಡ 500 ರೂಪಾಯಿಗಳಂತೆ ಅವರಿದ್ದಲ್ಲಿಗೆ ಕೊಡ್ತಾ ಇದ್ದೆ. ಮೊನ್ನೆ ಒಂದು ಕಡೆ ಹೋಗಿದ್ದೆ, ಒಬ್ಬ ದೊಡ್ಡ ವೃದ್ಧ ವಿದ್ವಾಂಸರು, ಪಾಪ ಒಳ್ಳೆ ಪಾಠ ಪ್ರವಚನ ಮಾಡಿಕೊಂಡಿದ್ದವರು, ಸುದ್ದಿ ಬಂತು. ಅವರ ಪ್ರತಿ ಸತ್ಯ ಹೈದರಾಬಾದ್ ಹೋದ ಬರ್ತಾ ಇದ್ರು. ಇದು ಯಾಕೆ ಬರಲಿಲ್ಲ ಅಂತ ಕೇಳಿದೆ. ಇಲ್ಲಿ ಪ್ಯಾರಾಲಿಸಿಸ್ ಆಗಿದೆ ಪಾಪ ಅಂತೇಳಿ ಆ ಮಾತು ಕೇಳಿದ ತಕ್ಷಣ ನಾವು ಕೊಡೋಕೆ ಶುರು ಮಾಡಿದ್ವಿ. ತುಂಬಾ ಭಾರಿ ಬಡವರವರು, ಶ್ರೀಮಂತರಲ್ಲ. ತಕ್ಷಣ ಕೊಡ್ಲಿಕ್ಕೆ ಶುರು ಮಾಡಿತ್ತು. ಯಾಕೆಂದ್ರೆ ಅಂತ ಸ್ಥಿತಿಯಲ್ಲಿ ಅವ್ರಿಗೆ ಬಹಳ ಉಪಯೋಗಕ್ಕೆ ಬರ್ತದೆ ಅನ್ನೋದು ಎರಡನೇ ಕಾರಣ. ಮೂರನೇ, ವಿದ್ಯಾರ್ಥಿಗಳಿಗೆ ಅನೇಕ ವಿಧವಾದಂತಹ ಸ್ಕಾಲರ್ಶಿಪ್ ಇತ್ಯಾದಿ ಕೊಡೋ ವ್ಯವಸ್ಥೆ. ಅದೆಲ್ಲ ಶಾಸ್ತ್ರ ಸಂಬಂಧಪಟ್ಟಿದ್ರೆ ಮಾತ್ರ, ಬರೀ ಲೌಕಿಕ ವಿದ್ಯೆಗಲ್ಲ, ಲೌಕಿಕ ವಿದ್ಯೆಗೆ ಕೊಡ್ತೇವೆ ಪ್ಲಸ್ ಶಾಸ್ತ್ರ ಓದಿದ್ರೆ ಮಾತ್ರ ಆ ವ್ಯವಸ್ಥೆ. ಇನ್ನು ವೃದ್ಧರಿಗೆ ಕಣ್ಣಿನ ಆಪರೇಷನ್ ಪರೇ ಬಂದಾಗ ಆಪರೇಷನ್ ಮಾಡ್ಕೊಳ್ಳೋಕೆ ಲೆನ್ಸ್ ಹಾಕೊಳ್ಳೋದಕ್ಕೆ ಅದೊಂದು ಕಾರ್ಯಕ್ರಮ. ಅದರ ಜೊತೆಗೆ ಹರಿಕಥಾಮೃತಸಾರ ಇತ್ಯಾದಿ ಒಪ್ಪಿಸಿದರೆ ಸ್ತ್ರೀಯರಿಗೆ, ಮಹಿಳೆಯರಿಗೆ ಹರಿದಾಸ ಸಾಹಿತ್ಯ ಮತ್ತು ಹರಿದಾಸ ಹರಿಕಥಾಮೃತಸಾರವನ್ನು ಒಪ್ಪಿಸಿದರೆ ಮಹಿಳೆಯರಿಗೆ, ಎಲ್ಲ ರೀತಿಯಲ್ಲೂ ಕೂಡ ಆ ಕಾರಣ ಧ್ಯೇಯ ಉದ್ದೇಶ ಇದೆ ಅಂತ ಹಿಂದೆ ಪಾಂಪ್ಲೆಟ್ನಲ್ಲಿ ಹೇಳಿದೆ. ಅದೇ 14 ಏನು ಫೆಬ್ರವರಿಯಲ್ಲಿ ನಡೀತಾ ಇದೆ. ಅದರ ನಿಶ್ಚಿತ ನಾಳೆ ಇನ್ನೂ ಖಚಿತವಾಗಿ ವಿವರಗಳು ಗೊತ್ತಾಗ್ತದೆ, ನಿಮಗೆಲ್ಲ ತಿಳಿಸಲಾಗ್ತಾ ಇದೆ ಅಂತ ಹೇಳ್ತಾ, ನಾಳೆ ಸಾಯಂಕಾಲ ಎಂದೇನಂತೆ ಪ್ರವಚನ ನಡೆದು ಬಹಳ ಮುಖ್ಯವಾದ ಘಟ್ಟ ಸಭಾಪರ್ವದೊಳಗೆ ಈ ಸಮಸ್ಯೆ ಹೇಗೆ ಪರಿಹಾರ ಆಯಿತು. ಅಕ್ಷಯ ವಸ್ತ್ರ ಪ್ರಧಾನದ ಕಥೆಯಂತೂ ಇಲ್ಲೇ ಬರೋದಾದ್ರಿಂದ ಅದ್ರ ಬಗ್ಗೆ ಏನೇನೋ ಕೇಳಿಬಿಟ್ಟಿರ್ತೇವೆ ನಾವು. ನಿಜವಾಗ್ಲೂ ನಡೆದಿದ್ದೇನು ಅಂತ ಜನಕ್ಕೆ ಗೊತ್ತಿಲ್ಲ. ಅಕ್ಷಯ ವಸ್ತ್ರದ ಹಿನ್ನೆಲೆ ಇವತ್ತು ಜಗ ಆಚಾರ ಹೇಳದ ಹೊರತು ಜಗತ್ತಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ನಿಜವಾಗ್ಲೂ ಏನೇನು ನಡೀತೋ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಒಂದು ನಾಳೆ ಮುಂದುವರೆಸೋಣ ಅಂತ ಹೇಳ್ತಾ, ಇವತ್ತಿನ ಸೇವಾಕರ್ತರು ನರಸಿಂಹಮೂರ್ತಿಗಳು ಇವತ್ತು ಎಲ್ಲರಿಗೂ ಪ್ರಸಾದದ ಸೇವಾ ವಿತರಣೆ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೌ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದಿಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ದುರ್ಯೋಧನಾದಿ ಕೌರವರೆಲ್ಲ ಅತ್ಯಂತ ಹೇಯವಾದ ಕಾರ್ಯಕ್ಕೆ ತೊಡಗಿದ್ದಾರೆ. ಪಾಂಡವರನ್ನು ದ್ಯೂತದಲ್ಲಿ ಸೋಲಿಸಿ ಅವರ ಸಮಸ್ತ ಸಂಪತ್ತನ್ನು ಸಹ ಅಪಹರಣ ಮಾಡತಕ್ಕಂಥ ಒಂದು ಕುಯುಕ್ತಿಯನ್ನು ಶಕುನಿ ದುರ್ಯೋಧನ ರೂಪಿಸಿಬಿಟ್ಟು ಧೃತರಾಷ್ಟ್ರನನ್ನು ಅದಕ್ಕೆ ಬಲಿಯನ್ನಾಗಿಸಿ ವಿವರಣ ಮೂಲಕವಾಗಿ ಅವರನ್ನು ಕರೆಸಿ ಕೊನೆಗೆ ದ್ಯೂತದಲ್ಲಿ ಪಾಂಡವರನ್ನು ಸಂಪೂರ್ಣವಾಗಿ ಶಕುನಿ ಸೋಲಿಸಿದ್ದಾನೆ. ಧರ್ಮರಾಜ ಆ ಕಾಲಕ್ಕೆ ಅತ್ಯಂತ ಧರ್ಮ ವಿಸ್ಮರಣೆಯನ್ನೇ, ಹೆಸರಿಗೆ ಧರ್ಮರಾಜ, ಆತ ಮಾಡಿದ ಕೆಲಸ ಅತ್ಯಂತ ಅಧರ್ಮದ ಕೆಲಸ, ಹೆಸರಿಗೆ ಧರ್ಮ, ಮಾಡಿದ್ದು ಅಧರ್ಮ. ಅದಕ್ಕೆ ಹೇಳ್ತಾರೆ, ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್. ಇವತ್ತು ಮಹಾಲಕ್ಷ್ಮಿ, ಆಮೇಲೆ ಬ್ರಹ್ಮವಾಯುಗಳು, ಸರಸ್ವತಿ, ಭಾರತೀಯರು, ಈ ಪರಶುಕ್ಲತ್ರಯ ಅಂತ ಹೆಸರು. ಇವರ ಹೊರತು ಉಳಿದ ಎಲ್ಲ ದೇವತೆಗಳು ಸಹ ಒಂದಲ್ಲ ಒಂದು ಕಾಲದಲ್ಲಿ ಯಾವುದಾದ್ರೂ ಒಂದು ರೀತಿಯ ತಪ್ಪನ್ನು ಮಾಡ್ತಾರೆ. ಇಲ್ಲ, ಧರ್ಮರಾಜ ಮಾಡಿದ್ದನ್ನು ಸರಿ ಅಂತ ವಾದಿಸ್ತಾ ಇಲ್ಲ, ಗಮನಿಸಬೇಕು. ಧರ್ಮರಾಜ ಮಾಡಿದ್ದು ಸರಿಯಲ್ಲ, ಅದು ತಪ್ಪೇ ಹೌದು. ಆ ತಪ್ಪಿಗೆ ಕಾರಣ ಆತನ ಪ್ರಾರಬ್ಧ ವಶಾತ್ ಬಂದ ಕಲ್ಯಾವೇಶ ಹಾಗೆ ಮಾಡಿಸಿತು. ಕೊನೆಗೆ ಮಾಡಿದ ತಪ್ಪಿಗೆ ಆತ ಸುಮ್ಮನೆ ಕೂಡಬೇಕಾದ ಪ್ರಸಂಗ ಬಂತು. ದ್ರೌಪದಿ ದೇವಿಯನ್ನ ಸಭೆಗೆ ದುರ್ಯೋಧನ ದುಶ್ಯಾಸನದ ಮೂಲಕ ಮುಡಿ ಹಿಡಿದು ಎಡೆತರಿಸಿದ್ದಾನೆ ಅಂತ ಕೇಳಿದರೆ ದೌರ್ಜನ್ಯದ ಪರಾಕಾಷ್ಠೆ ಇದು ಅಂತ. ಆ ಹೊತ್ತಿಗೆ ದ್ರೌಪದಿ ದೇವಿ ಅತ್ಯಂತ ಶಾಸ್ತ್ರೀಯವಾದ ಪ್ರಶ್ನೆಗಳನ್ನು ಕೇಳ್ತಾ, ಭೀಷ್ಮ, ದ್ರೋಣ, ವಿದುರ ಮೊದಲಾದವರನ್ನು ಪ್ರಶ್ನಿಸಿದಾಗ ಅವರ್ಯಾರೋ ಉತ್ತರ ಕೊಡಲಿಕ್ಕಾಗ್ತಾ ಇಲ್ಲ. ಭೀಷ್ಮರು ಜಾರಿಕೊಡ್ತಾರೆ, ನನಗೆ ಗೊತ್ತಿಲ್ಲ, ಪೃಚ್ಛ ಧರ್ಮಜಂ ಅಂತ ಹೇಳಿದರು. ಆ ಸಮಯಕ್ಕೆ ದ್ರೌಪದಿ ದೇವಿ ಕ್ರೂರವಾದ ನಿಷ್ಠುರವಾದ ಮಾತುಗಳಿಂದ ಹೇಳುತ್ತಾರೆ. ಇದು ದ್ರೌಪದಿಯ ಯೋಗ್ಯತೆ ನೋಡಬೇಕು. ಬೃಹಸ್ಪತ್ಯಾಚಾರ್ಯರ ಅವತಾರ ದ್ರೋಣಾಚಾರ್ಯರು, ಉತ್ತರ ಕೊಡಲಿಕ್ಕಾಗೋದಿಲ್ಲ. 525 ವರ್ಷ ಓದಿದ ಭೀಷ್ಮರು ಉತ್ತರ ಕೊಡಲಿಕ್ಕಾಗೋದಿಲ್ಲ. ಧೃತರಾಷ್ಟ್ರ ಉತ್ತರ ಕೊಡಲಿಕ್ಕಾಗೋದಿಲ್ಲ. ಅವರೆಲ್ಲ ನಿರುತ್ತರನ್ನಾಗಿ ಮಾಡಬೇಕಾದ್ರೆ, ಅಂಥ ಮಹಾಜ್ಞಾನಿಗಳನ್ನ ನಿರುತ್ತರನ್ನಾಗಿ ಮಾಡಬೇಕಾದ್ರೆ ದ್ರೌಪದಿಯ ವ್ಯಕ್ತಿತ್ವ ಏನಾಗಿರಬೇಕು ಯೋಚನೆ ಮಾಡಬೇಕು. ಅದಕ್ಕೆ ಅವರು ಸಾಕ್ಷಾತ್ ಭಾರತೀಯ ಅವತಾರ, ಬಾಯಿ ಕಟ್ಟಿಸುವ ಶಕ್ತಿ ಇನ್ಯಾರಿಗಿದೆ? ಭವತಿ ಯದನುಭಾವಾದ್ ಎಡ ಮುಖೋಪಿ ವಾಗ್ಮಿ ಜಡ ಮತಿರಪಿ ಜಂತುರ್ಜಾಯತೆ ಪ್ರಾಜ್ಞ ಮೌಲಿಹಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇಚ. ಸಕಲರ ಮಾತು ಮನಸ್ಸುಗಳ ಅಭಿಮಾನಿ ದೇವತೆ ಸಾಕ್ಷಾತ್ ಭಾರತೀ ದೇವಿ. ಅವರ ಮಾತಿಗೆ ಉತ್ತರ ಕೊಡಲಿಕ್ಕೆ ಇವರಿಗೆ ಯಾರಿಗೂ ಆಗಲಿಲ್ಲ. ಆಗ ವಿದುರ ಎದ್ದು ಮಾತಾಡುತ್ತಾನೆ. ಇದು ಮಹಾಭಾರತ, ವಿದುರನ ಪಾತ್ರದ ಬಗ್ಗೆ ಚೆಲ್ಲಿದ ಬೆಳಕು. ಒಬ್ಬ ಶೂದ್ರನಾಗಿ ತೀರ ಕೆಳಸ್ತರದ ವ್ಯಕ್ತಿಯಾಗಿ ಹುಟ್ಟಿ ಆ ಸಭೆಯಲ್ಲಿ ಮೇಲಿನವರೆಲ್ಲ ಧರ್ಮ ತಪ್ಪಿದಾಗ ಧರ್ಮವನ್ನು ಸಾರ್ತಾನೆ. ಅದನ್ನು ವೇದವ್ಯಾಸರು ಚಿತ್ರಿಸ್ತಾರೆ, ಆಚಾರ್ಯ ಅದನ್ನು ನಿರೂಪಣೆ ಮಾಡುತ್ತಾರೆ. ಇದು ಸ್ವಲ್ಪ ಗಮನಿಸಬೇಕು. ಮಧ್ವಾಚಾರ್ಯರ ಬಗ್ಗೆ ಕೆಲವರು ತಿಳುವಳಿಕೆಯಲ್ಲಿ ಆರೋಪ ಮಾಡಿದ್ದುಂಟು. ಅವರು ಶೂದ್ರರು ದಲಿತರನ್ನೆಲ್ಲ ನಿತ್ಯ ನರಕಿಗಳು ಅಂತ ಕರೆದಿದ್ದಾರೆ, ಅವರು ಅಂಧಂತಮಸಿಗೆ ಹೋಗ್ತಾರೆ ಅಂತ ಕರೆದಿದ್ದಾರೆ. ಆಚಾರ್ಯ ಎಂದೂ ಆ ರೀತಿ ಕರೆದಿಲ್ಲ. ಇವೆಲ್ಲ ಗಮನಿಸಬೇಕು. ಇಡೀ ನಮ್ಮ ವೈದಿಕ ಸಾಹಿತ್ಯ ಪರಂಪರೆಯೊಳಗೆ, ಶಾಸ್ತ್ರ ಪರಂಪರೆಯೊಳಗೆ ಎಲ್ಲ ಜನಾಂಗದವರನ್ನು ಕೂಡ ಸಂಪೂರ್ಣ ವಿಶಾಲ ದೃಷ್ಟಿಯಿಂದ ಕಂಡಿದ್ದು ಮಧ್ವಾಚಾರ್ಯರು ಒಬ್ಬರೇ ಎಂಬುದನ್ನು ನಾವು ಗಮನಿಸಬೇಕು. ಅವರು ಹೇಳುತ್ತಾರೆ, ಏಕಾದಶಿ ಉಪವಾಸವನ್ನ ಶೂದ್ರರು ಚಂಡಾಲರು ಪ್ರತಿಯೊಬ್ಬರೂ ಮಾಡಬೇಕು. ಅವರೆಲ್ಲರಿಗೂ ಭಗವಂತ ಅನುಗ್ರಹ ಮಾಡುತ್ತಾನೆ. ಇಷ್ಟು ಅನುಗ್ರಹ ಯಾರು ಕೊಡ್ತಾರೆ? ಈ ಮಧ್ಯೆ ದೇವರ ಅವರ ಪೂಜೆಯನ್ನು ಸ್ವೀಕಾರ ಮಾಡುತ್ತಾನೆ. ಬರೀ ಮಾತುಗಳಲ್ಲ, ಕಥೆಗಳು ಬಂದಿದೆ. ದ್ವಿದರಣ ಕಥೆಯ ಸಾಕ್ಷಿ ಅದು. ಒಬ್ಬ ಶೂದ್ರನಾಗಿ, ದೊಡ್ಡ ದೇವತೆ ಶೂದ್ರನಾಗಿ ಹುಟ್ಟಿಬಿಟ್ಟು ತನಗುಣ ಮೆರಿತಾ ಇದ್ದಾನೆ. ಆಚಾರ್ಯರು ಹೇಳುತ್ತಾರೆ, ಆ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಆಶ್ಚರ್ಯವಾಗಬೇಕು. ಯಾವ ವೈದಿಕ ಮಾತಾಚಾರ ಅಂತ ಮಾತನ್ನಾಡಲಿಲ್ಲ. ಆಚಾರ್ಯ ಹೇಳುತ್ತಾರೆ, ಬ್ರಾಹ್ಮಣೋಪಿ ಅಲ್ಪಗುಣಕಃ ಶೂದ್ರ ಏವೇತಿ ಕೀರ್ತಿತಃ. ಬ್ರಾಹ್ಮಣ ಗುಣಗಳಿಲ್ಲ, ಅವನು ಶೂದ್ರ ಅಂತ ತಿಳ್ಕೊಡಿ ಅಂತ ಆಚಾರ್ಯ ಹೇಳುತ್ತಾರೆ. ಆದರೆ ಶೂದ್ರೋಪಿ ಉಚ್ಚ ಗುಣಕಃ, ಶೂದ್ರಲ್ಲಿ ಉಚ್ಚ ಗುಣ ಇದ್ರೆ ಬ್ರಾಹ್ಮಣಾದಿಹಿ ಸಹ ಉಚ್ಚತೆ, ಅವರೊಳಗೆ ಬ್ರಾಹ್ಮಣ ಇದ್ದಾನೆ ಅಂತ ಅರ್ಥ ಅಂತ ಆಚಾರ್ಯ ಹೇಳುತ್ತಾರೆ. ಅವನ ದೇಹ ಶೂದ್ರ ದೇಹ, ಒಳಗೆ ಬ್ರಾಹ್ಮಣ ಚೇತನ ಇದೆ ಅಂತ ಅರ್ಥ. ಆದರೆ ಬ್ರಾಹ್ಮಣನಾಗಿ ಮಾಡಬಾರದನ್ನು ಮಾಡಿದರೆ ಹೆಸರಿಗೆ ಬ್ರಾಹ್ಮಣ, ಒಳಗೆ ಒಬ್ಬ ಶೂದ್ರ ಇದ್ದಾನೆ ಅಂತ ಅರ್ಥ. ಈ ರೀತಿ ಅರ್ಥವನ್ನು ಯಾರೂ ಮಾಡಲಿಕ್ಕಾಗಿರಲಿಲ್ಲ. ಮಧ್ವಾಚಾರ್ಯರು ಅದನ್ನ ಅಟಾಳವಾದ ವಿಶ್ಲೇಷಣೆ ಕೊಟ್ಟು ಹೇಳುತ್ತಾರೆ. ಮತ್ತೆ ಮೋಕ್ಷಕ್ಕೆ ಏನು ಮುಖ್ಯ ಆಗಿದ್ರೆ ಅಂದ್ರೆ, ಈ ವರ್ಣ ವ್ಯವಸ್ಥೆಯೆಲ್ಲ ನಮ್ಮ ನಿತ್ಯ ಜೀವನದ ಕರ್ಮಾನುಷ್ಠಾನಕ್ಕೆ ಹೊರತು, ಮೋಕ್ಷ ಸಾಧನೆ ಬೇಕು ಅಂದ್ರೆ ಭಗವದ್ಭಕ್ತಿಯೇ ಬೇಕು. ಅದಕ್ಕೆ ಯಾರಿಗೆ ಭಕ್ತಿ ಇದೆ ಅವರು ಖಂಡಿತ ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ. ಯಾವ ಜಾತಿಯವರೇ ಆಗಿರಲಿ, ಅವರಿಗೆ ಮೋಕ್ಷ ಖಚಿತ. ಆದರೆ ಅದಿಲ್ಲ ಅಂದ್ರೆ ಪ್ರಹ್ಲಾದರಾಜರು ಮಾತ್ರ ಆಚಾರ್ಯ ಕೋಟ್ ಮಾಡ್ತಾರೆ, ವಿಪ್ರಾತ್ ದ್ವಿಷಡ್ಗುಣಯುತಾತ್ ಅರವಿಂದ ನಾಭ ಪಾದಾರವಿಂದ ವಿಮುಖಾತ್ ಶಪಚಂ ವರಿಷ್ಠಂ ಮನ್ನೇ. ಒಬ್ಬ ಬ್ರಾಹ್ಮಣ ವೇದ ವೇದಾಂತ ಕೋವಿದ, ಆದರೆ ದೇವರಲ್ಲಿ ಭಕ್ತಿ ಇಲ್ಲ. ಇನ್ನೊಬ್ಬ ಒಬ್ಬ ಚಂಡಾಲ, ಅವನಲ್ಲಿ ಏನು ಓದಿಲ್ಲ, ಭಕ್ತಿ ಇದೆ. ಈ ಬ್ರಾಹ್ಮಣ ಈ ಚಂಡಾಲರು ಯಾರು ಶ್ರೇಷ್ಠ ಅಂದ್ರೆ, ಚಂಡಾಲ ಶ್ರೇಷ್ಠ ಬ್ರಾಹ್ಮಣರಲ್ಲ ಅಂತ ಹೇಳಿಬಿಡುತ್ತಾರೆ. ಇಷ್ಟು ನಿಷ್ಠುರವಾಗಿ ಸತ್ಯವನ್ನು ಸಾರಿದ್ದ ಆಚಾರ್ಯ. ಮನುಷ್ಯನ ಯೋಗ್ಯತೆ ಅಳಿಬೇಕಾದ್ರೆ ವಿಷ್ಣು ಭಕ್ತಿರ್ಹಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಇದು ಆಚಾರ್ಯರು ಸಾರಿ ಸಾರಿ ಹೇಳಿದ ಮಾತು. ಭಗವದ್ಭಕ್ತಿ ಜಾಸ್ತಿ ಇತ್ತು ಅಂದ್ರೆ ತೀರ ಕೆಳಗಿನ ವ್ಯಕ್ತಿ, ಚಿಕ್ಕ ಪ್ರಹ್ಲಾದ 5 ವರ್ಷದ ಹುಡುಗ, ದೈತ್ಯ ಬಾಲಕ ಅಂದ್ರೆ ಅರ್ಥ ಮಾಡಿಕೊಳ್ಳಿ. ಬ್ರಾಹ್ಮಣ ವೈಶ್ಯ ಶೂದ್ರ ಕ್ಷತ್ರಿಯ ಅಲ್ಲ, ರಾಕ್ಷಸರ ವಂಶದವನು. ಆದರೆ ಅವನು ಅವನಿಗೋಸ್ಕರ ಸ್ಕಂದ ಮೀಸಲಿಟ್ಟಿದ್ದಾರೆ. ಪ್ರಪ್ತಮ ಸ್ಕಂದ ಪೂಜೆ ರಿಸರ್ವ್ಡ್ ಫಾರ್ ಪ್ರಹ್ಲಾದ. ಪ್ರಹ್ಲಾದಶ್ಚಾಸ್ತಿ ದೈತ್ಯಾನಾಂ. ನರಸಿಂಹದೇವರ ಉದ್ಧಾರಕ್ಕೋಸ್ಕರ ಸ್ತಂಭದಿಂದ ಪ್ರಾದುರ್ಭೂತರಾಗಿ ಬಂದಿದ್ದಾರೆ. ನಮ್ಮ ಜನ ಇಲ್ಲದನ್ನ ತಲೆಯಲ್ಲಿ ಹಾಕಿಬಿಟ್ಟು ಜನಗಳ ಬುದ್ಧಿ ಕೆಡಿಸ್ತಾ ಇದ್ದಾರಷ್ಟೇ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣಾಶ್ರಮ ಧರ್ಮ ನಮ್ಮ ಇರೋದು ಹೌದು, ಇಲ್ಲ ಅಂತಲ್ಲ. ಆದರೆ ಅದು ಯಾತಕ್ಕೋಸ್ಕರ? ಬರೀ ಕ್ಲೇಮ್ ಮಾಡಿ ಬಹಳ ದೊಡ್ಡಷ್ಟಕ್ಕೆ ಕ್ಲೇಮ್ ಮಾಡಲಿಕ್ಕಲ್ಲ, ಅದು ವರ್ಣ ವ್ಯವಸ್ಥೆಗೋಸ್ಕರ ಮಾಡಿದ್ದೆ ಹೊರತು ಅದು ಕರ್ಮಾನುಷ್ಠಾನ ವಿಭಾಗಕ್ಕೆ ಮಾಡಿದ್ದೆ ಹೊರತು ಮುಖ್ಯ ಸಾಧನೆಗೆ ಬೇಕಾದರೆ ಅವರಿಗೆ ತತ್ವಜ್ಞಾನನೇ ಬೇಕು ಮತ್ತು ಭಗವದ್ಭಕ್ತಿನೇ ಬೇಕು ಅಂತ ಸಾರಿದ್ದು ಆಚಾರ್ಯರು. ಈ ರೀತಿ ಪ್ರತಿಯೊಬ್ಬರಿಗೂ ಎಷ್ಟೋ ಮತಗಳು ನಿಮಗೆ ಗೊತ್ತಿಲ್ಲ, ಸನ್ಯಾಸವಿಲ್ಲದೆ ಮೋಕ್ಷ ಇಲ್ಲ. ತುಂಬಾ ಜನ ಮತಾಚಾರ್ಯ ಮಾತ್ರ ಸನ್ಯಾಸವಿಲ್ಲದೆ ಮೋಕ್ಷ ಇಲ್ಲ. ಒಂದು, ಬ್ರಾಹ್ಮಣರದ್ದು ಬೇರೆಯವರು ಸನ್ಯಾಸಕ್ಕೆ ಅಧಿಕಾರ ಇಲ್ಲ. ಮುಗಿತಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿ, ಸನ್ಯಾಸ ಇಲ್ಲದೆ ಮೋಕ್ಷ ಇಲ್ಲ, ಬ್ರಾಹ್ಮಣರು ಬೇರೆಯವರು ಸನ್ಯಾಸ ತಗೊಳ್ಳಾಗಿಲ್ಲ ಅಂದ್ರೆ ಬ್ರಾಹ್ಮಣರಿಗೆ ಮಾತ್ರ ಮೋಕ್ಷ ಅಂತ ಆಯ್ತಲ್ಲಿ. ಪ್ರಹ್ಲಾದನ ಕಥೆಯೆಲ್ಲ ಸುಳ್ಳು ಅಂತ ಆಯ್ತಲ್ಲಿ. ಇಡೀ ಮಹಾಭಾರತ ರಾಮಾಯಣ ಸುಭದ್ರನ ಕಥೆ ಸುಳ್ಳು ಅಂತ ಆಯ್ತಲ್ಲಿ. ಇಂಥ ವಾದ ಮಾಡಿದವರು ಇದ್ದಾರೆ. ಇನ್ನೂ ಡೇಂಜರಸ್ ವಾದ ಇದೆ, ಸನ್ಯಾಸ ಬ್ರಾಹ್ಮಣರಿಗೆ ಮಾತ್ರ, ಅದು ಬ್ರಾಹ್ಮಣ ಸ್ತ್ರೀಯರಿಗಲ್ಲ, ಬ್ರಾಹ್ಮಣ ಪುರುಷರಿಗೆ ಮಾತ್ರ. ಅಂದ್ರೆ ಹೆಂಗಸರಿಗೂ ಮೋಕ್ಷ ಇಲ್ಲ. ಎಷ್ಟು ಡೇಂಜರಸ್ ಸ್ಟೇಟ್ಮೆಂಟ್ ಲೆಕ್ಕ ಹಾಕಿ, ಜನಕ್ಕೆ ಗೊತ್ತೇ ಇಲ್ಲ. ಇದು ಒಂದು 99% ಪಾಲು ಮತಗಳು, ಇವ ಎಲ್ಲರಿಗೂ ಅನ್ಯಾಯ ಮಾಡಿದ ಮತಗಳೇ ಜಾಸ್ತಿ. ಆಚಾರ್ಯರು ಈ ದ್ರೌಪದಿ ಪಾತ್ರವನ್ನೇ ಚಿತ್ರಿಸ್ತಾ ಇದ್ದಾರೆ. ಭೀಷ್ಮದ್ರೋಣಾದ ಪುರುಷರು ಬಾಯಿ ಕಟ್ಟಿ ಹೋಗಿದೆ ಅವರಿಗೀಗ, ದ್ರೌಪದಿಯ ಮಾತು ಅಷ್ಟು ಶ್ರೇಷ್ಠವಾಗಿದೆ. ಆದ್ದರಿಂದ ಪುರುಷ ಸ್ತ್ರೀ ಅನ್ನೋ ಒಂದು ಕಾರಣದಿಂದ ನೀವು ಸ್ತ್ರೀಯರನ್ನ ಕನಿಷ್ಠ ಅಂತ ನೋಡಲಿಕ್ಕೆ ಬರೋದಿಲ್ಲ ಅಂತ ಆಚಾರ್ಯ ಹೇಳಿದ್ದಾರೆ. ಸ್ತ್ರೀಯರ ವ್ಯಕ್ತಿತ್ವ ಜ್ಞಾನಭಕ್ತಿಯಾದಿಗಳು ಜಾಸ್ತಿ ಇದ್ರೆ ಎಷ್ಟೇ ದೊಡ್ಡ ವಿದ್ವಾಂಸನಾದ ಒಬ್ಬ ಬ್ರಾಹ್ಮಣ ಇರಬಹುದು, ಏನು ಗೊತ್ತು, ಪತಿವ್ರತ ಸ್ತ್ರೀ ಒಬ್ಬಳಿದ್ದಾಳೆ. ಧರ್ಮವಾದನ ಕಥೆಯಲ್ಲಿ ಕೇಳ್ತೇವಲ್ಲ ನಾವೀಗ, ಅಷ್ಟು ಕೌಶಿಕ ಅಂತಕ್ಕಂಥ ಮುನಿ ಅಷ್ಟು ತಪಸ್ ಮಾಡಿ ಬಂದಿದ್ರು ಕೂಡ ಬರೀ ಪತಿವ್ರತೆ. ಅವಳನ್ನು ಸುಳ್ಳಕ್ಕೋದ್ರೆ ಏನು ಆಗಲಿ ನಕ್ಕಬಿಡ್ತಾಳೆ ಅವಳು. ಏನಾಯ ಆಚಾರ್ಯ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಆ ಹಕ್ಕಿ ಕೊಂದ ನನ್ಕೊಳ್ತೀರಿ ಅಂತ ತಿಳ್ಕೊಂಡ್ಬಿಟ್ರ ಅಂತ ಹೇಳಿದ ತಕ್ಷಣ ಶಾಕ್ ಆಗಿಬಿಡತ್ತೆ. ಎಷ್ಟು ಸಿದ್ಧಿ ಬರುತ್ತೆ ಅಂದ್ರೆ, ಆಚಾರ್ಯರು ತತ್ವಜ್ಞಾನದ ಹೊಸ ಮುಖವನ್ನು ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಜನಕ್ಕೆ ಅದು ಗೊತ್ತಿಲ್ಲ, ಆದ್ದರಿಂದ ವಿನಾಕಾರಣ ಆರೋಪ ಮಾಡ್ತಾರೆ, ಅದು ಜನ ಮೋಸ ಹೋಗೋ ಸಂಭವ ಉಂಟದರಿಂದ. ಇಂಥ ಮಾತುಗಳಿಂದ ಎಷ್ಟೋ ವರ್ಗದ ಜನಕ್ಕೆ ಕ್ಲಾರಿಫೈ ಮಾಡಿಕೊಳ್ಳೋ ಶಕ್ತಿ ಎಲ್ಲಿರುತ್ತೆ ಪಾಪ ಅವರಿಗೆ? ಅಂದ್ರೆ ಆಚಾರ ಮಿಸ್ಗೈಡ್ ಮಾಡಿ ಇವರು ಮಿಸ್ಗೈಡ್ ಮಾಡ್ತಿದ್ದಾರೆ ಜನಗಳನ್ನು. ದೊಡ್ಡ ಸಿದ್ಧಾಂತವನ್ನು ತಿಳಿಯೋದರಿಂದ ವಂಚನೆ ಮಾಡ್ತಾ ಇದ್ದಾರೆ. ಆಚಾರ ಜಯಂತಿ ನಿರ್ಣಯದಲ್ಲಿ ಬರೀತಾರೆ, ಕೃಷ್ಣಾಷ್ಟಮಿಯನ್ನು ಪ್ರತಿಯೊಬ್ಬರೂ ಮಾಡಬೇಕು, ಪ್ರತಿ ವರ್ಣದವರು ಮಾಡಬೇಕು, ಶೂದ್ರಾದಿಗಳು ಮಾಡಬೇಕು, ಏಕಾದಶಿ ಆದ ಶುದ್ಧಾದಿಗಳು ಮಾಡಬೇಕು. ಸತ್ಯ ಧರ್ಮ ಮೊದಲಾದವುಗಳೆಲ್ಲ ಕಾಮನ್ ಧರ್ಮಗಳವೆಲ್ಲ, ಒಬ್ಬರಿಗೆ ಮೀಸಲಾದ ಧರ್ಮಗಳಲ್ಲ, ಪ್ರತಿಯೊಬ್ಬರು ಆಚರಿಸಲೇಬೇಕು ಅಂತ ಸಾರುತ್ತಾರೆ. ಇಲ್ಲಿ ವಿದುರನ ಪಾತ್ರ ದೊಡ್ಡ ದೃಷ್ಟಾಂತ. ಆಚಾರ್ಯರು ಕಲ್ಪನೆ ಮಾಡಿ ಹೇಳಿದ್ದಲ್ಲ, ಮಹಾಭಾರತದ ಮಾತದು, ವೇದವ್ಯಾಸರೇ ಹೇಳಿದ ಮಾತು. ಈ ವೇದವ್ಯಾಸರ ಭಾವವನ್ನ ಸ್ಪಷ್ಟ ತಿಳಿಸಿಕೊಟ್ಟ ಹಿರಿಮೆಯವರು. ವಿದುರನ್ನ ಅಷ್ಟು ಕೊಂಡಾಡ್ತಾರೆ ಆಚಾರ್ಯರು. ಅಧರ್ಮೋ ಹಿ ಮಹಾನೇತಾಂ ಸಭಾಂ ಆಕ್ರಮ್ಯ ತಿಷ್ಠತಿ. ಈ ದೊಡ್ಡ ಸಭೆಯನ್ನ ಅಧರ್ಮ ಮುಚ್ಚಿಬಿಟ್ಟಿದೆ ಅಮ್ಮ ದ್ರೌಪದಿ, ನಾನು ಏನು ಮಾಡಲಿಕ್ಕಾಗೋದಿಲ್ಲ, ಕಣ್ಣಿದ್ದು ಕುರುಡರು ಸೇರಿಕೊಂಡ್ರೆ ಏನ್ ಮಾಡ್ಲಿಕ್ಕಾಗತ್ತೆ, ಧರ್ಮ ಭ್ರಷ್ಟರಾಗಿದ್ದಾರೆ ಇವರೆಲ್ಲ ಕೂಡ, ನನಗೆ ಶಕ್ತಿ ಇಲ್ಲ ಅಂತ ಹೇಳಿ ನಿರಾಶನಾಗಿ ಕೂತನಂತೆ. ಇದನ್ನ ಇನ್ನೊಂದು ಕಲಿತೇವೆ ನಾವು, ಇದರಿಂದ ಕಲಿಬೇಕಾದ ಪಾಠ ಇದು. ನಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ ಶಕ್ತಿ ಇಲ್ಲದೆ ಇರಬಹುದು, ಆದರೆ ಅದನ್ನು ನಾವು ದೈಹಿಕವಾಗಿ ನಾವು ದುರ್ಬಲರಾಗಿರಬಹುದು, ಆದರೆ ಪ್ರತಿಭಟನೆಯನ್ನ ಯಾವ ನಮ್ಮನ್ನು ಏನಾಗುತ್ತೋ ಆ ಪ್ರಮಾಣದಲ್ಲಿ ಮಾಡಬೇಕು. ಇದರ ಏನ್ ಮಾಡಿದ, ಅಮ್ಮ ನನ್ನ ಕೈಯಲ್ಲಿ ಆಗೋದಿಲ್ಲ, ನೀನು ಬಿಡಿಸೋ ಶಕ್ತಿ ನನಗಿಲ್ಲ, ತಪ್ಪು ಅಂತ ಹೇಳೋ ಶಕ್ತಿ ನನಗಿದೆ ಅಂತ ಹೇಳಿದ್ದ. ಅದಕ್ಕೆ ಹೇಳಿದ ಯಥಾಶಕ್ತಿ ಅಂದ್ರೆ ಅದೇ, ನಮ್ಗೆ ಏನು ಮಾಡ್ಲಿಕ್ಕೆ ಬರುತ್ತೋ ಅಷ್ಟು ಮಾಡೋದನ್ನೇ ಧರ್ಮ ಅಂತ ಕರೀತಾರೆ ಹೊರತು ಎಲ್ಲರೂ ಒಂದೇ ಮಾಡಬೇಕು ಅಂತ ಹೇಳಲಿಲ್ಲ. ಆದ್ರೆ ಒಳ್ಳೇದಾಗಿರ್ಬೇಕು, ಅದು ನಿಶ್ಚಿತ. ಒಳ್ಳೆಯ ಕೆಲಸವನ್ನು ಯಾರು ಎಷ್ಟು ಮಾಡ್ತಾರೋ ಅಷ್ಟಕ್ಕೆ ದೇವರ ಅನುಗ್ರಹ ಮಾಡೇ ಮಾಡ್ತಾನೆ. ವಿತರ ಅಷ್ಟು ಹೇಳಿದ, ಸಮಸ್ಯೆ ಹೇಗೆ ಪರಿಹಾರ ಆಗಬೇಕೀಗ? ಆಗ ಎದ್ದಿದ್ದು ವಿಕರ್ಣ ಅಂತ ಒಬ್ಬ ಹೇಳ್ತಾನೆ, ಇನ್ನೊಬ್ಬ ಅವನು ದುರ್ಯೋಧನ ತಮ್ಮಂದಿರಲ್ಲಿ ಒಬ್ಬ ವಿಕರ್ಣ. ಕರ್ಣ, ವಿಕರ್ಣ, ದುಷ್ಕರ್ಣ ಅವ್ರ ತಮ್ಮಂದಿರ ಹೆಸರುಗಳಿವೆಲ್ಲ ಕೂಡ. ಅಂದ್ರೆ ಕರ್ಣ ಈ ಕರ್ಣ ತಮ್ಮಂದಿರಲ್ಲೇ ಒಬ್ಬ ಕರ್ಣ ಅಂತ ಒಬ್ಬ ಇದ್ದ, ದುಷ್ಕರ್ಣ ಅಂತ ಒಬ್ಬ, ವಿಕರ್ಣ ಅಂತ ಒಬ್ಬ. ಚೆನ್ನಾಗಿದೆ. ದುಷ್ಕರ್ಣ ಅಂದ್ರೆ ಕೆಟ್ಟ ಕಿವಿರೋನು ಅಂತ ಅರ್ಥ, ವಿಕರ್ಣ ಅಂದ್ರೆ ಕಿವಿನೇ ಇಲ್ದವನು ಅಂತ ಅರ್ಥ. ಕಿವಿನೇ ಇಲ್ದವನು, ಶಾಸ್ತ್ರ ಯಾರು ಕೇಳೋದಿಲ್ಲ ಅವ್ನು ಕಿವಿ ಇಲ್ಲ ಅಂತಾನೆ ಅರ್ಥ ಅಂತ ಹೇಳಿಬಿಡುತ್ತಾರೆ. ಏನೋ ಕೇಳಿದ್ರೆ ಅದು ಕಿವಿ ಅಲ್ಲ, ಭೂಷಣಕ್ಕೆ ಭೂಷಣ ಇದು ಭೂಷಣ, ನಾಲಿಗ್ಯ ಭೂಷಣ ನಾರಾಯಣನ ನಾಮ, ಕಂಗಡಿದ್ಯಾತಕೋ ಕಾವೇರಿ ರಂಗನ ನೋಡದ. ಇದೆಲ್ಲ ನೋಡಿದರೆ ವಿಕರ್ಣ ಅಂದ್ರೆ ನಾವೆಲ್ಲ ವಿಕರ್ಣರೇ ಅರ್ಥ. ಶಾಸ್ತ್ರ ಶ್ರವಣ ಮಾಡಿಲ್ಲ ಅಂದ್ರೆ ವಿಕರ್ಣ ವಿರುದ್ಧ ಕರ್ಣ ಅಂತ ಒಂದರ್ಥ, ವಿಗತ ಕರ್ಣ ಅಂತ ಇನ್ನೊಂದರ್ಥ. ಕಿವಿ ಇಲ್ಲ ಕೆಟ್ಟ ಕಿವಿ ಇದೆ ಅಂತಾನೆ ಅರ್ಥ. ಇದ್ದ ಕೆಟ್ಟವನವನು ಅವನೆದ್ದನಂತಾಗ ಮಾತಾಡ್ಲಿಕ್ಕೆ ಎಲ್ಲರಿಗೂ ಆಶ್ಚರ್ಯ, ಇವನ್ಯಾಗ ಬಾಯಿ ತೆಗಿತಾನೆ ಅಂತ ಎಲ್ಲರಿಗೂ ಆಶ್ಚರ್ಯ. ದೊಡ್ಡ ದೊಡ್ಡವರೆಲ್ಲ ಕೂತಿದ್ದಾರೆ, ಇವನೇನ್ ಮಾಡ್ತಾನೆ ಅಂತ ಎದ್ರೆ ಹೇಳ್ಬಿಟ್ಟನಂತ ಅವನು, ಅಮ್ಮ ದ್ರೌಪದಿ ಹೇಳೋ ಸರಿ ಅಂತ ಹೇಳ್ಬಿಡ್ತಾನೆ. ಹೇಳೋ ಸರಿ, ಇದು ಸರಿಯಾದ ದ್ಯೂತ ಅಲ್ಲ, ಇದು ನೀನು ಸೋತವಳಲ್ಲ, ನಿನ್ನ ಸೋಲು ಹಕ್ಕು ಧರ್ಮರಾಜನಿಗಿಲ್ಲ, ನೀನು ಕೇಳಿದ ಪ್ರಶ್ನೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟನಂತೆ. ಎಲ್ಲರಿಗೂ ಶಾಕು, ದುರ್ಯೋಧನ ಭಾರಿ ಶಾಕು. ಏನಿದೆ ಒಂದು ತಮ್ಮ ಕಡೆಯೇ ಇನ್ನೊಂದು ಪಕ್ಷ ಓಟ್ ಹಾಕಿದಾಗತ್ತೆ ಡೈರೆಕ್ಟ್ ಆಗಿ ನೋಡ್ ನೋಡ್ತಿರ್ಲಿಕ್ಕೇನೆ, ಅವನಿಗೆ ಗಾಬರಿ ಆಗಿಬಿಡುತ್ತೆ. ಇದೇನಿದು ಆಶ್ಚರ್ಯ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ಗಾಬರಿ ಎಲ್ರಿಗೂ ಕೂಡ. ಯಾಕೆ ಹೀಗಾಯ್ತು ನೋಡ್ಲಿಕ್ಕೆ ಯಾರು ಸಾಧ್ಯವಾಗೋದಿಲ್ಲ ಹೇಳೋದಕ್ಕೆ. ತಕ್ಷಣ ಕರ್ಣ ಇದ್ದಂತೆ, ಹೇ ವಿಕರ್ಣ ತಪ್ಪು ಕೂಡು ಸುಮ್ಮನೆ, ದೊಡ್ಡವರೆಲ್ಲ ಕೂತಿದ್ದಾರೆ ನೀನು ತಲೆಯಟ್ಟೆ ಮಾಡ್ತೀಯ ಕೂಡು ಅಂದಂತೆ ದಪ್ಪ ಅಂತ ಕೂತು ಬಿಡ್ತಾನೆ ಮುಗಿದೈತೆ ಅಷ್ಟೇ. ಇದೇನಿದು ವಿಶ್ಲೇಷಣೆ ಅಂತ ಪ್ರಶ್ನೆ, ಯಾಕೆ ಹೀಗಾಯ್ತು ಅಂದ್ರೆ ಆಚಾರ ಹೇಳ್ತಾರೆ, ಈ ಮಾತಾಡಿದ್ದಕ್ಕೆ ವಿಕರ್ಣ ಭಾರಿ ದೊಡ್ಡವನು ಕಂಡ ಕಾಣಿಸ್ತಾನೆ, ಮೋಸ ಹೋಗಬೇಡಿ, ಅವನು ಒಳ್ಳೆಯವನಲ್ಲ ಅವನು ದೊಡ್ಡವನಲ್ಲ. ಯಾತಕ್ಕೆದ್ದ ಅಂದ್ರೆ ದಂಭ ಬುದ್ಧೈವ, ನಾನು ಭಾರಿ ಧರ್ಮ ತಿಳಿದವನು ಅಂತ ತೋರಿಸ್ಬೇಕು ಅಂತ ಎದ್ದಂತವನು. ನನಗೂ ಕೂಡ ಭಾರಿ ಧರ್ಮ ಹೇಳಕ್ ಬರ್ತದೆ, ನಾನೇನು ದಡ್ಡನಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಿ ದಡ್ಡತನ ತೋರಿಸ್ತಾನೆ, ಅದು ವಿಶೇಷ. ನಾನು ಭಾರಿ ಧರ್ಮಿಷ್ಟ ಅಂತ ಹೇಳೋದಕ್ಕೆ ಹೋದನಂತೆ ತಕ್ಷಣ ಕರ್ಣ ಬೈದ ತಕ್ಷಣ ಕೂತ್ ಬಿಡ್ತಾನೆ. ಇಲ್ಲಿ ಒಂದು ಪ್ರಶ್ನೆನೂ ಬರಬಹುದು ಜೊತೆಗೆ, ನೀವೇನು ಹೇಳ್ತೀರಿ ವಿಧಾನ ಮಾಡಿದರೆ ಒಳ್ಳೆ ಪ್ರಾಮಾಣಿಕ ಅಂತೀರಿ, ಅದೇ ಮಾತನ್ನು ಇವನು ಹೇಳಿದರೆ ಬೈತೀರಿ, ಇದೇನಿದು ಅಂತ ಪ್ರಶ್ನೆ ಬರುತ್ತೆ. ವಿಧರಣ ಮಾತನ್ನು ನೀವು ಹೊಗಳುತ್ತೀರಿ ಭಾರಿ ನೋಡಿ ಎಷ್ಟು ಧರ್ಮಿಷ್ಟ ಅಂತ ಹೇಳಿಬಿಟ್ಟು, ಅದೇ ಮಾತನ್ನು ವಿಕರಣ ಹೇಳಿದರೆ ಇವನು ಡಂಭ ಮಾಡ್ತಾನೆ ಅಂತ ಹೇಳಿತೀರಿ, ಇದನ್ನ ತಪ್ಪಲ್ವೇ ವಿಮರ್ಶೆ ಅಂತ ನಮಗನ್ಸುತ್ತೆ ಯಾರ್ಯಾರು ಕೇಳಿದವರಿಗೆ. ಆಚಾರ್ಯ ಹೇಳ್ತಾರೆ ಉತ್ತರ ಅಲ್ಲೇ ಇದೆ, ವಿಧುರನಿಗೆ ಯಾರು ಹೇಳಿದ್ರು ಕೇಳಲಿಲ್ಲ, ಅಮ್ಮ ಇದು ತಪ್ಪು 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 ಅಂತ ಸಾರ್ಥನೆ ಇದ್ದಾನೆ. ಆದ್ರೆ ವಿಕರ್ಣ ಬೈತಷ್ಟು ತಪ್ಪಂತ ಕೂತ್ಬಿಡ್ತಾನೆ, ಮತ್ತೆ ಬೇರೆ ಕೆಲಸನೇ ಇಲ್ಲ ಅವನಿಗೆ. ನಾನು ಪಂಡಿತ ಅಂತ ಪ್ರೂವ್ ಮಾಡಿ ಆಯ್ತಲ್ಲ ಅಂತ ಅಷ್ಟೇ ಅವನಿಗೆ. ಅವನಿಗೆ ನಿಜವಾದ ದೀಕ್ಷೆ ಇದ್ದಿದ್ರೆ ಏನ್ ಮಾಡಬೇಕಾಗಿತ್ತು, ಅವನು ಸಾಧ್ಯನೇ ಇಲ್ಲ, ಯಾಕೆ ಕೊಡ್ಲಿ ನಾನೀಗ ಇದರೆಲ್ಲ ತಪ್ಪು ಮಾಡ್ತಾ ಇದ್ದಾರೆ, ನಾನು ಪ್ರತಿಭಟಿಸ್ತೇನೆ ಅಂತ ಹೇಳಬೇಕಾಗಿತ್ತು. ಅರೆ ಅದು ಬೇಕಿರಲಿಲ್ಲ, ಅಲ್ಲೇ ಉತ್ತರ ಇದೆ. ಅದು ವಿದುರನ ದೀಕ್ಷೆ ಅವನಿಗಿಲ್ಲ, ಅವನ ಹೆಸರಲ್ಲಿ ವಿಕರ್ಣ, ಅವನು ವಿದುರ, ಆ ವಿದುರ ವಿಕರ್ಣ ಇಬ್ಬರಲ್ಲೂ ವಿ ಇದೆ, ಆದ್ರೆ ಆ ವಿ ಎಂಬುದು ಶ್ರೇಷ್ಠವಾದದ್ದು, ಇವನದು ವಿ ಅಂದ್ರೆ ವಿರುದ್ಧವಾದದ್ದು. ಅದಕ್ಕೆ ಹೇಳ್ತಾರೆ ಪಂಚತಂತ್ರ ಕಥೆ ಓದಿರ್ತೀರಿ ನೋಡಿ, ನರಿಗಿರಿ ಉಪನ್ಯಾಸ ಮಾಡ್ತಾ ಇರ್ತಾವೆ ಎಲ್ಲ ಕೂಡ, ಶ್ಲೋಕ ಹೇಳ್ತಾ ಇರ್ತಾವೆ ಓದಕ್ಕೂ ಕೂಡ. ಕರ್ನಾಟಕ ದಮನಕರೆಲ್ಲ ವಂಚನೆ, ಬರೀ ವಂಚನೆನೆ, ಶ್ಲೋಕ ಹೇಳ್ತಾನೆ ಇರ್ತಾವೆ ಉದ್ದಕ್ಕೂ, ಅದು ದೊಡ್ಡ ಶಾಸ್ತ್ರ ಶ್ಲೋಕಗಳು. ಅದಕ್ಕೆ ಹೇಳ್ತಾರೆ ಕೊಟೇಶನ್ ಕೊಟ್ಟ ಮಾತ್ರಕ್ಕೆ ಜ್ಞಾನಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಅದರಿಂದ ಏನಾಗಬೇಕು ಅನುಭವಕ್ಕೆ ಬರಬೇಕು, ಅನುಷ್ಠಾನಕ್ಕೆ ತರಬೇಕು ಅವನು, ಇಲ್ಲದವ್ರ ಅರ್ಥ ಇಲ್ಲ. ಎಷ್ಟೋ ಸರ್ತೆ ನಾವು ಕೋರ್ಟ್ನಲ್ಲಿ ಲಾಯರ್ ವಾದ ಮಾಡ್ತಾ ಇರ್ತಾರೆ, ಅವ್ರ ಉದ್ದೇಶ ಅವ್ರಿಗೆ ಗೊತ್ತು, ಕೊಲೆ ಮಾಡಿದವನ ಪರ ವಾದ ಮಾಡ್ತೀನಿ ಅಂತ ಗೊತ್ತು, ಸಮರ್ಥನೆ ಮಾಡಿದ್ರು ಕೊಲೆಗಾರ ಅಲ್ಲ ಅಂತ ಏನಾದ್ರು ಕೋರ್ಟ್ ಮಾಡ್ತಾನೆ ಇರ್ತಾನೆ, ಮತ್ತೆ ಪ್ರೊಫೆಷನ್ ಅದು ಒಂದು ಆ ಥರ. ಇವತ್ತು ಬರೀ ಮಾತಿಗೋಸ್ಕರ ಮಾತಾಡೋದು ಬೇರೆ, ಅದು ವೃತ್ತಿ ಬೇರೆ, ಇದು ಮೋಸ ಬೇರೆ. ಇಲ್ಲಿ ಮೋಸ ಮಾಡ್ತಾ ಇದ್ದಾನಾದ್ರಿಂದ ಈ ಮೋಸಕ್ಕೆ ಎಂದೂ ಶಿಕ್ಷೆ. ಮುಂದೆ ಇದ್ರ ಪರಿಣಾಮ ಏನಾಗುತ್ತೆ ಮುಂದೆ ನೋಡ್ತೇನೆ. ವಿಕರ್ಣ ಎಷ್ಟು ಮಾತಾಡಿದನಲ್ಲ, ಮುಂದೆ ಯಾವ ರೀತಿ ಅವರನ್ನು ಭೀಮಸೇನದೇವರು ಕೊಲ್ತಾರೆ ಅಂತ ಮುಂದೆ ನೋಡ್ತೇವಲ್ಲ, ಇದಕ್ಕೆ ಉತ್ತರ ಕೊಟ್ಟೆ ಕೊಳ್ಳೋದು, ಸುಮ್ಮನೆ ಕೊಲ್ಲೋದಿಲ್ಲ. ಅಷ್ಟಾಯ್ತು ವಿಕರ್ಣ ತಪ್ಪಗ ಕೂತ. ಮುಂದೆ ಯುದ್ಧಬದ್ಧ ಯಾರೋ ಏನೋ ಇದ್ದಕ್ಕಿದ್ದಾಗ ಏನೋ ಆಯ್ತಲ್ಲ ಅಂತ ತಿಳ್ಕೊಂಡ್ರೆ ಅಷ್ಟೊತ್ತಿಗೆ ಈ ಸಮಸ್ಯೆಗೆ ಪರಿಹಾರ ಹೇಗೆ? ಆಗ ಭೀಮಸೇನ ಎದ್ದು ಹೇಳ್ತಾ ಇದ್ದಾರೆ, ಇದು ಫಸ್ಟ್ ಟೈಮ್ ಭೀಮಸೇನ ಹೇಳಿದ್ರು ಸಭೆಯೊಳಗೆ, ಅರ್ಜುನ ಅರ್ಜುನ ಬೀಭತ್ಸೋ ಕ್ಷಮಾ ಮೇ ತಾತ ನರೋಚತೆ, ಅರ್ಜುನ ಇನ್ನು ನಾನು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇನ್ನು ಸುಮ್ಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಧರ್ಮರಾಜ ಮಾಡಿದ್ದು ಭಾರಿ ದೊಡ್ಡ ತಪ್ಪು ಮಾಡಿದ್ದಾನೆ ಈತ, ಅವರು ತಪ್ಪು ಮಾಡ್ತಾ ಇದ್ದಾರೆ ಹೌದು, ಆದರೆ ತಪ್ಪಿಗೆ ಆಸ್ಪದ ಕೊಟ್ಟಿದ್ದೀವನು, ಆದ್ರಿಂದ ಹೆಸರಿಗೆ ಅಣ್ಣ ಇರಬಹುದು, ಆದರೆ ನಾನು ಈ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸಹದೇವ ಅಗ್ನಿಮಾನಯ ಅಂತ ಹೇಳಿದ್ದೇನೆ ಅಂತ, ಸಹದೇವ ಹೋಗಿ ಬೆಂಕಿ ತಗೊಂಡು ಬಾ ಅಂತ ಹೇಳ್ತಾನೆ ಭೀಮಸೇನ. ತಕ್ಷಣ ಸಹದೇವನಿಗೆ ಆಶ್ಚರ್ಯ, ಎಲ್ಲರಿಗೂ ಆಶ್ಚರ್ಯ, ಏನೇ ಆಗ್ತಾ ಇದೆ ಹೇಗೆ ಅಂತೇಳಿ. ಅರ್ಜುನ ಕೇಳ್ತಾನೆ ಅಣ್ಣ ಏನು ಮಾಡ್ತೀಯ, ಯಾಕೆ ಅಗ್ನಿ ತರಬೇಕು ಅಂತ ಕೇಳಿದರೆ, ನಾನು ಹೇಳ್ತಾ ಇದ್ದೇನೆ ಧರ್ಮದ ನೇರ ಹೇಳ್ತಾ ಇದ್ದೇನೆ, ತುಂಬಾ ತಪ್ಪು ಮಾಡಿದ್ದೆ ಅಣ್ಣ ನೀನೀಗ, ದಕ್ಷಿಣೀಯವು ಹಿ ತೇ ಭುಜವು, ನಿನ್ನ ಕೈಗಳನ್ನು ಸುಟ್ಟು ಬಿಡಬೇಕು ಅಂತ ಹೇಳಿದ್ದಾರೆ. ಇಷ್ಟು ಉಗ್ರವಾಗಿ ಭೀಮಸೇನ ಮಾತಾಡಿದ್ದನ್ನು ಕೇಳಿದರೆ ಧರ್ಮ ಅಂದ್ರೆ ಅವ್ರಿಗೊಂದು ಧರ್ಮ ಇವ್ರಿಗೊಂದು ಧರ್ಮ ಅಲ್ಲ, ಧರ್ಮ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಧರ್ಮ, ನೀ ತಪ್ಪು ಮಾಡ್ತಾ ಇದ್ದೀಗ ನಿನ್ನ ಕೈಗಳನ್ನು ಸುಟ್ಟು ಬಿಡಬೇಕು. ಇದಕ್ಕೆ ಹೇಳ್ತಾರೆ ಶಾಸ್ತ್ರದಲ್ಲಿ ದ್ಯೂತವನ್ನು ಯಾರು ಆಡ್ತಾರೋ ಅವ್ರ ಕೈ ಸುಡಬೇಕು ಅಂತ ಶಾಸ್ತ್ರ. ಇವತ್ತು ಎಷ್ಟು ಜನ ಕೈ ಸುಡಬೇಕೋ ಲೆಕ್ಕನೇ ಇಲ್ಲ, ಅದಕ್ಕೆ ಲೆಕ್ಕ ಹಾಕಿಬಿಟ್ರೆ ಕೈ ಸುಟ್ಕೋತಾನೆ ಹೋಗ್ತಿರ್ಬೇಕಾಗತ್ತೆ, ದೊಡ್ಡ ತಪ್ಪದು ಒಂದು. ಅದು ಕಳ್ಳತನ ಮಾಡಿದರೆ ಕೈ ಕತ್ತರಿಸಬೇಕು ಅಂತ ಶಾಸ್ತ್ರ, ಸುಳ್ಳು ಮಾತಾಡಿದರೆ ಜಿಹ್ವಾಛೇದನ ಮಾಡಬೇಕು ಅಂತ ಶಾಸ್ತ್ರ. ಅದೆಲ್ಲ ಲೆಕ್ಕ ಹಾಕಿದರೆ ಇವತ್ತು ಈತ ಮಾಡಿದ ಕೆಲಸ, ಯಾರು ಹೆಂಡ ಕುಡಿತಾರೆ ಮದ್ಯಪಾನ ಮಾಡ್ತಾರಲ್ಲ ಅದೇನು ಮಾಡಬೇಕು ಅಂತ ಗೊತ್ತೇನು, ಅವರಿಗೆ ಕುದಿಯೋ ತುಪ್ಪ ಬಾಯಲ್ಲಿ ಹಾಕಬೇಕಂತೆ, ಕುದಿಯೋ ತುಪ್ಪ ಬಾಯಲ್ಲಿ ಹಾಕಬೇಕಂತೆ. ಮುಂದೇನಂತ ಕೇಳಬೇಡಿ, ಸತ್ತೋಗಿರ್ತೆ ಇನ್ನೇನಿರ್ತಾನೆ ಬಾಯಿ, ಕುದಿಯೋ ಬಾಯಲ್ಲಿ ಹಾಕಿದ್ರೇನೆ ಏನು ಆಹಾರ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಒಳಗೆ ಹೋಗ್ಬೇಕು ಇವತ್ತು ಬಾಯಲ್ಲಿ ಹಾಕೋದು, ಒಳಗೆ ಹೋಗಬೇಕಾದ್ರೆ ಸತ್ತೋಗ್ತಾನೆ, ಅದನ್ನು ಕೊಲ್ಲಬೇಕು ಅಂತ ಅರ್ಥ. ಇವತ್ತು ಅದನ್ನು ಜನ ಟೇಬಲ್ ಮೇಲೆ ಸ್ಟೈಪ್ ಆರಾಮ ಮಾಡ್ಕೋತಾ ಓಡಾಡ್ತಿರ್ತಾರೆ, ನಮ್ಮನ್ನು ಯಾರು ಕೇಳ್ತಾರೆ ಯಾರು ಹೇಳ್ತಾರೆ ಅಂತ ಹೇಳಿಬಿಟ್ಟು ನಮ್ಮನ್ನು ಇವು ಜನ ಕೇಳಲಿಕ್ಕಿಲ್ಲ, ಆದರೆ ಜನಾರ್ದನ ಕೇಳಿಯೇ ಕೇಳ್ತಾನೆ, ಭಗವಂತ ಕೇಳಿಯೇ ಕೇಳ್ತಾನೆ. ಈ ಮದ್ಯಪಾನ ಇತ್ಯಾದಿ ಬಿಡಿಸ್ಬೇಕಾದ್ರೆ ಎಷ್ಟು ಸ್ಲೋಗನ್ ಹಾಕಿದ್ರು ನಡೆಯೋದಿಲ್ಲ, ನಾವು ಶಾಸ್ತ್ರ ಭಾಗವತಾದಿಗಳನ್ನು ಕೇಳಬೇಕು. ಆಗ ಮನುಷ್ಯನಿಗೆ ವಿಚಿತ್ರವಾದಂತಹ ಈ ಒಬ್ಬ ಎಷ್ಟು ತಪ್ಪು ಮಾಡ್ತಾ ಇದ್ದೇವೆ ಅಂತ ಅರ್ಥ ಆಯ್ತು. ಈ ಮಾತನ್ನು ಧರ್ಮರಾಜ ಸಾಕ್ಷಾತ್ ಯಮಧರ್ಮ ಆತರಿ ಭೀಮಸೇನ ಹೇಳ್ತಾನೆ ನೀನು ಕೈ ಸುಟ್ಟು ಬಿಡಬೇಕು ಅಂತ ಹೇಳಿದರೆ, ಆಗ ಅರ್ಜುನ ಕೇಳಿದಂತ ಅಣ್ಣ ನಮ್ಮೆಲ್ಲರ ಅಣ್ಣ ಆತ, ರಾಶಿಯಾಗ ಮಾಡಿದವನು ಮಹಾರಾಜ, ಆತರ್ಕೈ ಸುಟ್ಟು ಬಿಡಬೇಕಾ ಅಂತ ಕೇಳಿದರೆ ಆಗ ಭೀಮಸೇನ ಹೇಳೋ ಮಾತು ಮತ್ತೊಂದು ಧರ್ಮಶಾಸ್ತ್ರದ ಸಾರ. ಅರ್ಜುನ, ತಪ್ಪು ಮಾಡಿದವರು ಶಿಕ್ಷೆ ಕೊಡಲೇಬೇಕು ಶಾಸ್ತ್ರ ಹೇಳುತ್ತದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು, ಬೇರೆ ದಾರಿ ಇಲ್ಲ. ಆದರೆ ಶಿಕ್ಷೆ ಅನ್ನೋದು ಮೂರು ವಿಧ ಅಂತ ಹೇಳ್ತಾರೆ. ಶಿಕ್ಷೆ ಅನ್ನೋದು ಮೂರು ವಿಧ. ದೊಡ್ಡವರು ತಪ್ಪು ಮಾಡ್ತಾರೆ, ನಮ್ಮ ಸಮಾನರು ತಪ್ಪು ಮಾಡ್ತಾರೆ, ಚಿಕ್ಕವರು ತಪ್ಪು ಮಾಡ್ತಾರೆ. ದೊಡ್ಡವರು ತಪ್ಪು ಮಾಡಿದಾಗ ನಾವು ಉತ್ತಮೇ ವಚಸಾ ಶಿಕ್ಷಾ, ಅದನ್ನು ಮಾಡಬಾರದು, ಮಾಡ್ತೇವೆ ಅಂತ ಹೇಳಬೇಕು ಅಂತ ಹೇಳ್ತಾರೆ. ನಿನ್ನ ಕೈ ಸುಟ್ಟು ಬಿಡಬೇಕು, ಇಷ್ಟೇ ಶಿಕ್ಷೆ. ಕೈ ನಿಜವಾಗ್ಲೂ ಸುಡೋದಲ್ಲ, ಸುಟ್ಟು ಬಿಡಬೇಕು ಅಂತ ಹೇಳಬೇಕು. ಸಮಾನರು ಮಾಡಿದಾಗ ಸುಟ್ಟು ಬಿಡಬೇಕು ಅಂತ ಹೇಳಬೇಕು, ಆದರೆ ಸುಡಬಾರದು, ಆದರೆ ಸುಮ್ಮನೇನೂ ಇರಬಾರದು. ಅದಕ್ಕೆ ಅರ್ಥದಂಡ ಅಂತ ಹೇಳ್ತಾರೆ. ಅಥ ಮಧ್ಯಮೇ ಅರ್ಥದಂಡಶ್ಚ, ಈಕ್ವಿವಲೆಂಟ್ ಆಗಿ ಅದಕ್ಕೆ ಪೆನಾಲ್ಟಿ ಹಾಕಬೇಕು. ಈಕ್ವಿವಲೆಂಟ್ ಪೆನಾಲ್ಟಿ ಹಾಕಿಬಿಟ್ರೆ ಮಧ್ಯಮರಿಗೆ ದಂಡ, ಚಿಕ್ಕವರಿಗೆ ಅಧಮೇ ದೇಹದಂಡಶ್ಚ, ಅವರನ್ನ ಕೈಯೇ ಕತ್ತರಿಸಬೇಕು, ಕೈಯೇ ಸುಡಬೇಕು. ಇದು ಶಾಸ್ತ್ರವಿಧಿ. ದೊಡ್ಡವರು ತಪ್ಪು ಮಾಡಿದಾಗ ಮಾತಿನಲ್ಲಿ ಹೇಳಬೇಕು, ಚಿಕ್ಕವರು ಮಾಡಿದಾಗ ದಂಡ ತೀರಿಸಬೇಕು, ಚಿಕ್ಕ ಸಮಾನರು ಮಾಡಿದಾಗ, ಚಿಕ್ಕವರು ಮಾಡಿದಾಗ ಆಕ್ಚುಲಿ ಮಾಡಬೇಕು ಅಂತ ಶಾಸ್ತ್ರ ಇದೆ. ಧರ್ಮರಾಜ ಅಣ್ಣ ಮಹಾರಾಜ ಎಲ್ಲ ಆಗಿದ್ದಾನಾದ್ರಿಂದ ಅವನ ಕೈ ಸುಡೋದಿಲ್ಲ, ಸುಟ್ಟು ಬಿಡಬೇಕು ಅಂತ ಹೇಳ್ತೇನೆ, ಇದೇ ಆತನಿಗೆ ಶಿಕ್ಷೆ ಅಂತ ಹೇಳಿದರೆ. ಯಾಕೆ ದೊಡ್ಡವರು ಹೀಗೆ ಮಾಡ್ತಾರೆ ಅಂದ್ರೆ ಅಷ್ಟು ಸಾಕು ಅಂತ ಅರ್ಥ ದೊಡ್ಡವರಿಗೆ. ಈ ಮಾತು ಸುಂಟ್ ಕೆಲವರು ಸುಮ್ಮನೆ ನೋಡಿಬಿಟ್ರೆ ಸಾಕು, ಕೆಲವರಿಗೆ ಓಹೋ ಬಾಡಿ ತಪ್ಪು ಮಾಡಿದ್ದೇನೆ ಅಂತ ಅರ್ಥ ಆಗಿಬಿಡುತ್ತೆ. ಕೆಲವರು ನೋಡಿಬಿಟ್ರೆ ಸಾಕು, ಕೆಲವರಿಗೆ ಬಾಯಿ ಬಿಟ್ಟು ಹೇಳಬೇಕು, ಕೆಲವರಿಗೆ ಕೆಲವರಿಗೆ ಒದ್ರೂ ಅರ್ಥ ಆಗಲ್ಲ, ಆ ತೋತ್ತರ್ಥ ಶುರು ಮಾಡೇ ಬಿಡ್ತಾನೆ. ಅದು ತುಂಬಾ ವಿವೇಕಿಗಳಿಗೆ ಹೆಚ್ಚು ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ ಅಂತ ಅರ್ಥ. ನೀನು ಮಾಡಿದ್ದು ತಪ್ಪು, ಮಣ್ಣು ತಿನ್ನು ಅಂತ ಹೇಳೋದಿಲ್ಲ, ಆಟ ಮಣ್ಣು ತಿನ್ನೋದ್ರೆ ಎಲ್ಲಿ ಸಿಗುತ್ತೆ, ಯಾವ ಮಣ್ಣು ತಿನ್ನಲಿ ಅಂತ ಕೇಳೋದಿಲ್ಲ. ತಪ್ಪು ಕೆಲಸ ಅಂತ ಅಷ್ಟೇ ಇರ್ತದೆ. ಆ ಮಾತು ಅನ್ಸ್ಕೊಂಡ್ರೆ ಸಾಕಲ್ಲ, ದೊಡ್ಡವರಿಗೆ ಅಷ್ಟು ಮಾತು ಅನ್ಸ್ಕೊಂಡ್ರೆ ಎಚ್ಚರ ಬಂದು ಇನ್ಮೇಲೆ ಆ ಕೆಲಸ ಮಾಡಬಾರದು ಗ್ಯಾರಂಟಿ ಆಗಿಬಿಡುತ್ತೆ. ಈ ಕೈ ಶಿಕ್ಷೆ ಕೊಡೋ ಉದ್ದೇಶ ಏನು ಅಂತ ಕೇಳಿದರೆ ಅವನು ರಿಪೀಟ್ ಮಾಡಬಾರದು ಮೊದಲನೇ ಉದ್ದೇಶ. ಹುಡುಗವರು ಅದನ್ನು ನೋಡಿ ಪಾಠ ಕಲಿಯಬೇಕು ಇನ್ನೊಂದು ಉದ್ದೇಶ. ಅದಕ್ಕೋಸ್ಕರ ಭೀಮಸೇನ ಹೇಳಿದ ಧರ್ಮ ಇದು ಒಂದು. ಇಂಥ ಹಕ್ಕು ಯಾರಿಗಿರ್ತದೆ ಲೆಕ್ಕ ಹಾಕಿ, ನಿಜವಾದ ತಮ್ಮನಿಗೆ ಇಂಥ ಹಕ್ಕಿರ್ತದ ಅಂತ ಕೇಳಿದರೆ ನಿಜವಾದ ತಮ್ಮ ಭೀಮಸೇನ ಹುಟ್ಟಿನಲ್ಲಿ ತಮ್ಮನೇ ಹೊರತು ನಿಜವಾಗಲೂ ಎಂಥವನು ಭೀಮಸೇನೆಯಲ್ಲಿ ಧರ್ಮರಾಜೆಯಲ್ಲಿ ಮುಖ್ಯ ಪ್ರಾಣನ ಅವತಾರ ಈತ, ಯಮದೇವರ ಅವತಾರ ಆತ. ಆದ್ದರಿಂದಾನೆ ತುಂಬ ಶ್ರೇಷ್ಠವಾದ ವ್ಯಕ್ತಿತ್ವ ಭೀಮಸೇನ. ಈ ರಾಮ ಮಹಾಭಾರತದ ವೈಶಿಷ್ಟ್ಯ ಅಂದರೆ ಅಣ್ಣ ಸಣ್ಣವನು, ತಮ್ಮ ದೊಡ್ಡವನು, ಎರಡು ಕಡೆ ಅಂತನೇ ಕಾಣುತ್ತೇವೆ ನಾವೀಗ. ಇಲ್ಲಿ ಧರ್ಮರಾಜ ದೊಡ್ಡವನು ಅಣ್ಣ, ಭೀಮಸೇನ ಚಿಕ್ಕವನು ತಮ್ಮ. ಸ್ವರೂಪದಲ್ಲಿ ಭೀಮಸೇನ ದೊಡ್ಡವನು, ಧರ್ಮರಾಜನೇ ಚಿಕ್ಕವನು. ಅದೇ ರೀತಿ ಬಲರಾಮ ಕೃಷ್ಣ ಇದ್ದಾರೆ, ಬಲರಾಮ ಅಣ್ಣ, ಕೃಷ್ಣ ತಮ್ಮ. ಯಾರು ದೊಡ್ಡವರದ್ದು ಬಲರಾಮನ್ನೇ ಕೇಳಿ ಕೃಷ್ಣ ದೊಡ್ಡವರು ಅವರೇ ಒಪ್ಕೊಂಡ್ಬಿಡ್ತಾರೆ. ಧರ್ಮರಾಜ ಒಪ್ಕೋತಾನೆ ಭೀಮ ದೊಡ್ಡ ವ್ಯಕ್ತಿ, ಬಲರಾಮ ಒಪ್ಕೋತಾನೆ ಕೃಷ್ಣ ದೊಡ್ಡ ವ್ಯಕ್ತಿ. ಅಂದ್ರೆ ಇಲ್ಲಿ ನೋಡಬೇಕು ವಾಯುದೇವರ ವಿಶೇಷ. ಅಲ್ಲಿ ಕೃಷ್ಣ ಹೇಗೆ ತಮ್ಮನಾಗಿ ಹುಟ್ಟಿ ಬಲರಾಮನನ್ನ ಲೋಕೃಷ್ಣ ಅಣ್ಣ ಅಣ್ಣ ಅಂತ ಕರೀತಿದ್ದಾನೋ ಆತ ಹರಿ, ಅದೇ ರೀತಿ ವಾಯುದೇವರು ಏನ್ ಮಾಡಿದ್ದಾರೆ, ತಾವು ತಮ್ಮನಾಗಿ ಹುಟ್ಟಿ ಧರ್ಮರ ಅಣ್ಣ ಅಣ್ಣ ಅಂತ ಕರೆದು ಅನುಕರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಾತ್ ಪ್ರತಿಬಿಂಬ ಅಂತ ಹೇಳಿ, ಆಭಾಸಕೋಶ್ಚ ಪವನಃ ಪವನಶ್ಚ ರುದ್ರ ಅಂತ ಹೇಳೋದಕ್ಕೆ ದೃಷ್ಟಾಂತ. ಅಷ್ಟೊತ್ತಿಗೆ ಧರ್ಮರಾಜ ಪಾಪ ತಲೆ ತೆಗೆಸಿದ್ದಾನೆ ಅರ್ಜುನನಿಗೆ. ಅರ್ಜುನ ಏನು ತಪ್ಪು ತಿಳ್ಕೊಂಡಿದ್ದ ಮೊದಲು, ಅಣ್ಣ ಕೈ ಸುಟ್ಟೇ ಬಿಡ್ತಾನೆ ಅಂತ ಹೇಳಿಬಿಟ್ಟು. ಇದು ಹೇಳಿದಾಗ ಅರ್ಜುನಿಗೆ ಅರ್ಥ ಆಯಿತು, ಅಣ್ಣ ಆಯಿತು ಅಂತ ಹೇಳಿ ಎಲ್ಲ ಮಾತಾಡ್ತಾ ಇದ್ದಾರೆ. ದುರ್ಯೋಧನ ನೋಡ್ತಾ ಇದ್ದಾನೆ, ಅವನೋ ಖದೀಮ ಅಂದ್ರೆ ಖದೀಮ, ಬಾಯ ಸಿಕ್ಕಾಬಟ್ಟೆ ಕನಿಂಗ್ ಬುದ್ಧಿ ಅವನು. ಸ್ವಲ್ಪ ಸ್ಟಡಿ ಮಾಡ್ತಾನೆ, ಅವನು ಬುದ್ಧಿ ಓಡುತ್ತಾಗ ಓಹೋ ಹೊಸ ಒಂದು ತಂತ್ರ ಮಾಡ್ತೇನೆ ಅಂತ ಹೇಳುತ್ತಾನೆ. ಹೊಸ ತಂತ್ರ ಮಾಡ್ತೇನೆ ಅಂತ ಎದ್ದು ನಿಂತ್ಕೊಂಡು ಮಾತಾಡ್ತಾನೆ ಇವನು ದುರ್ಯೋಧನ. ನೋಡಿ ಪಾಂಡವರೇ, ನಾನೊಂದು ಮಾತು ಹೇಳ್ತೇನೆ, ಅದರಂತೆ ಕೇಳಿದರೆ ನಿಮಗೆಲ್ಲ ವಾಪಸ್ ಕೊಟ್ಬಿಡ್ತೇನೆ ಅಂತ ಹೇಳಿದ್ದೆ. ಎಲ್ಲ ರಾಜ್ಯ ವಾಪಸ್ ಕೊಡ್ತೇನೆ, ಕೋಶ ವಾಪಸ್ ಕೊಡ್ತೇನೆ, ದ್ರೌಪದಿ ಬಿಟ್ಟುಬಿಡ್ತೇನೆ, ಎಲ್ಲರೂ ಬಿಟ್ಟುಬಿಡ್ತೇನೆ. ನಾನು ಹೇಳಿದೆ ನೀವು ಕೇಳಬೇಕು ಅಂತ ಹೇಳಿದ್ದಾನೆ. ಏನು ಅಂದರೆ ಇಷ್ಟೇ, ಧರ್ಮರಾಜ ತಪ್ಪು ಮಾಡಿದ್ದಾನೆ, ನೀವು ನಾಲ್ಕು ಜನ ತಮ್ಮಂದಿರಿದ್ದೀರಲ್ಲ, ನೀವೆದ್ದು ಒಂದು ಮಾತು ಹೇಳಬೇಕು, ಧರ್ಮರಾಜ ನಿಮಗೆ ಪೂಜ್ಯನಲ್ಲ ಅಂತ ಹೇಳಿಬಿಟ್ರೆ ನಿಮ್ಮೆಲ್ಲ ಬಿಡುಗಡೆ ಮಾಡಿಬಿಡ್ತೀನಿ ಅಂತ ಹೇಳಿದ್ದೆ. ಎಷ್ಟು ಕೆಟ್ಟ ಬುದ್ಧಿ ಇದೆ ನೋಡಿ, ಧರ್ಮರಾಜ ಪೂಜೆ ಡಿಕ್ಲೇರ್ ಮಾಡಬೇಕು ಧರ್ಮರಾಜ ಪೂಜ್ಯನಲ್ಲ ಅಂತೇಳಿ. ತಕ್ಷಣ ಬಿಟ್ಟುಬಿಡ್ತೇನೆ, ನಾಲ್ಕು ಜನ ಹೇಳಬೇಕು, ಹೋಗಲಿ ನಾಲ್ಕು ಜನ ಬೇಡ, ನೀವು ಇಬ್ಬರು ಹೇಳಿದರೆ ಸಾಕು, ಭೀಮಸೇನ ಅರ್ಜುನ ಇಬ್ಬರು ಹೇಳಿದ್ರೆ ಸಾಕು, ನಕಲ ಸಾಹೇಬ ಲೆಕ್ಕ ಇಲ್ಲ, ಭೀಮಾರ್ಜುನ ಇಬ್ಬರು ಹೇಳಿಬಿಟ್ರೆ ಸಾಕು, ಅವಾಗ ನಾನು ಖಂಡಿತ ಬಿಡುಗಡೆ ಮಾಡಿಬಿಡ್ತೇನೆ. ಹೋಗಲಿ ಅರ್ಜುನೂ ಹೇಳೋದು ಬೇಕಾಗಿಲ್ಲ, ಭೀಮ ಒಬ್ಬ ಹೇಳಿದ್ರೆ ಸಾಕು, ಅವನು ಕಂಡಿರೋದು ಭೀಮಸೇನ ಮೇಲೆ, ಭೀಮ ಒಬ್ಬ ಪೂಜ್ಯನಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಬಿಡುಗಡೆ ಮಾಡಿಬಿಡ್ತೇನೆ. ಯಾತಕ್ಕೆ ಮಾತಾಡ್ತಾನೆ ಗೊತ್ತವನು, ಅವರ ಒಡೆ ಕುಟ್ಟಿಸ್ಬೇಕು, ಮಿತ್ರ ಭೇದ ಅಣ್ಣ ತಮ್ಮದಲ್ಲಿ ಒಡೆ ಕುಟ್ಟಿಸ್ಬೇಕು. ಕುಟ್ಟಿಸಿದ ತಕ್ಷಣ ಏನಾಗ ಧರ್ಮರಾಜ ವೀಕ್ ಆಗಿಬಿಡ್ತಾನೆ. ಯಾವಾಗ ಭೀಮಸೇನ ಧರ್ಮದ ಅಣ್ಣ ಅಲ್ಲಿ ಭೀಮ ಏನಾದ್ರು ಬಿಟ್ಟಾದ್ರೆ ಧರ್ಮರಾಜನ ಗತಿ ಮುಗದಂತೆ ಲೆಕ್ಕ. ಬಾಹೋರ್ಬಲಾತ್ ಧರ್ಮ ಜ್ಞಾನಬಲಾಚ ಧರ್ಮ ರಕ್ಷ, ಭೀಮಸೇನ ಪ್ರೊಟೆಕ್ಷನ್ ಇದೆ ಅಂತ ಆತ ಬದುಕಿರೋದು. ಸ್ವಿಚ್ ಆಫ್ ಮಾಡಿದ ಮೇಲೆ ವೈರ್ ಬರೀ ವೈರ್ ತುಂಡ ಅಷ್ಟೇ, ಕಿತ್ಕೊಂಡು ಹೋಗ್ತಾನೆ ಅವನು ಬೇಕಾದ. ಕರೆಂಟ್ ಇದ್ದಾಗ ಯಾವನು ಮುಟ್ಟೋಕೆ ಹೋಗೋದಿಲ್ಲ, ಆ ಕರೆಂಟ್ ಇಲ್ಲ ಅಂದ್ರೆ ಅದು ಬರೀ ಪೀಸ್ ಆಫ್ ವೈರ್, ಏನು ಯಾರು ಎಳದಾಡಬಹುದಾಗ, ಕರೆಂಟ್ ಇದ್ದ ಮುಟ್ಲಕ್ಕೆ ಸಾಧ್ಯ ಇಲ್ಲ. ಧರ್ಮರಾಜನಲ್ಲಿ ಭೀಮಸೇನ ಅನುಗ್ರಹ ಇದ್ದಿದ್ದಕ್ಕೆ ಆ ಶಕ್ತಿ ಇದೆ. ಏನಾದರೂ ಅವಳು ಒಡಕೊಟ್ಟಿಸಬೇಕು ಅಂತ ಕುತಂತ್ರ ಮಾಡಿದನಂತೆ. ಇದು ಒಂದು ದುರ್ಯೋಧನನ ರಾಜಕೀಯ ತಂತ್ರ. ಇದು ಎಲೆಕ್ಷನ್ ಬರ್ತಾ ಇದೆ ನೋಡಿ, ಈಗ ನಿಜ ಆಡ ಪಾರ್ಟಿ ಹೊಡಿಬೇಕು ಏನಾರು ಮಾಡಿಬಿಟ್ಟು, ಅದು ವೀಕ್ ಆಗುತ್ತೆ ಇಮ್ಮಿಡಿಯೇಟ್ಲಿ, ಅವಾಗ ಗೆದ್ದು ಬಿಡಬಹುದು ಅಂತ ಹೇಳಿಬಿಟ್ಟು. ಪಂಚತಂತ್ರದ 5 ತಂತ್ರಗಳು ಮಿತ್ರ ಭೇದ ಅಂತಿದೆಯಲ್ಲ, ಮಿತ್ರ ಭೇದ ಅಂದ್ರೆ ಅದೇ ಸಂಧಿ ಭೇದ ವಿಗ್ರಹ ಯಾನ ಇವೆಲ್ಲ ರಾಜಕೀಯದಲ್ಲಿ ಷಣ್ ನೀತಿಗಳು ಅಂತ ಕರೀತಾರೆ. 6 ನೀತಿಗಳು ಅಂದ್ರೆ ರಾಜನೀತಿಗಳು. ಮಿತ್ರರಲ್ಲಿ ಇಬ್ಬರು ಪ್ರಬಲರಾದ ಒಬ್ಬ ಶಕ್ತಿ ಯುದ್ಧಕ್ಕೆ ಬಂದುಬಿಟ್ರೆ, ಒಬ್ಬ ವ್ಯಕ್ತಿ ಅವನಿಗೆಲ್ಲೋದು ಕಷ್ಟ ಇವನಿಗೆ, ಆದ್ರೆ ಅವನ್ನ ಭಾಗ ಮಾಡಿ ಹಾಕಿಬಿಟ್ರೆ ಇಬ್ಬರು ವೀಕಾಗಿಬಿಡ್ತಾರೆ, ಆಗ ಗೆಲ್ಲಬಹುದು ಅಂತ ತಂತ್ರ ಅದು ಬಂತು. ಅದು ಒಳ್ಳೆ ರೀತಿ ಉಪಯೋಗಿಸಿದ್ರೆ ತಂತ್ರ, ಇದು ಕುತಂತ್ರ ಅಷ್ಟೇ. ಮಾಡಿದನಂತೆ ತಷ್ಟ ಭೀಮಸೇನ ಮೇಲೆ ಕೆಡ್ತಾನೆ. ಎಲ್ಲ ಏನ್ ತಿಳ್ಕೊಂಡ್ಬಿಡ್ತಾರೆ, ಓ ಭೀಮಸೇನ ಡಿಕ್ಲೇರ್ ಮಾಡಕ್ ಕಾಣಿಸ್ತದೆ, ಬಹುಶಃ ದುರ್ಯೋಧನ ಬೈಲಕ್ ಹೊರಟ ಕಾಣಿಸ್ತದೆ. ಖುಷಿಯೋ ಖುಷಿ ಎಲ್ರು ದುರ್ಯೋಧನಾದಿಗಳಿಗೆಲ್ಲ. ಎದ್ದು ನಿಂತು ಭೀಮಸೇನ ಮಾತಾಡ್ತಾನೆ, ಎಲ್ಲೋ ದುರ್ಯೋಧನ, ಧರ್ಮರಾಜ ನಮಗೆ ಪೂಜ್ಯ ಅಲ್ಲ ಅಂತ ಹೇಳಬೇಕಾ, ನಮಗೆ ಅಣ್ಣ ಅಲ್ಲ ಅಂತ ಹೇಳಬೇಕಾ, ಏನ್ ಮಾತಾಡ್ತಿದ್ದಿ ನೀನೀಗ? ನಾನು ಹೇಳ್ತೇನೆ ಕೇಳು, ಧರ್ಮರಾಜ ನನಗೆ ಪೂಜ್ಯ, ನಮಗೆ ಪೂಜ್ಯ, ಅಷ್ಟೇ ಅಲ್ಲ ಇಲ್ಲಿ ಕೂತಿರೋ ಎಲ್ಲರಿಗೂ ಪೂಜ್ಯ, ನಿಮಗೂ ಪೂಜ್ಯ ಅಂತ ಹೇಳಿದ್ರೆ ಪೂರ್ತಿ ವಿರುದ್ಧ ಇದಕ್ಕೆ ಹೊರಟೋಯ್ತು. ನಿಮ್ಮೆಲ್ಲರಿಗೂ ಪೂಜ್ಯ ಧರ್ಮರಾಜ, ನಿಮ್ಮೆಲ್ಲರಿಗೂ ಪೂಜ್ಯ, ನನಗೂ ಪೂಜ್ಯನಾಗಿದ್ದಾನೆ. ಇದೇ ನೀವು ಇಷ್ಟು ಹೇಳ ನನಗೂ ಪೂಜ್ಯ ಅಂತ ಅಷ್ಟೇ ಹೇಳಬಾರದು ಅಂತ ಕೇಳಿದ್ರೆ, ಇಲ್ಲ ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಯಾತಕ್ಕೆ ಅಂದ್ರೆ ಧರ್ಮರಾಜ ನನಗೆ ಪೂಜ್ಯನಾದ್ರಿಂದ. ಸರಿಯಾಗಿ ಅರ್ಥ ಮಾಡ್ಕೋಬೇಕಾದನ, ಧರ್ಮರಾಜ ನನಗೆ ಪೂಜ್ಯನಾದ್ರಿಂದ ನಿಮ್ಮೆಲ್ಲರಿಗೂ ಪೂಜ್ಯ. ನಿನಗೂ ಪೂಜ್ಯನಾದ ನಮಗೆಲ್ಲ ಪೂಜ್ಯನಾಗಬೇಕು ಅಂದ್ರೆ, ಆ ಅದಕ್ಕೇನಾ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ, ನನಗೆ ಧರ್ಮರಾಜ ಪೂಜ್ಯ, ಅದು ನಿಮ್ಮೆಲ್ಲರಿಗೂ ಧರ್ಮರಾಜ ಪೂಜ್ಯ. ಸಿಂಪಲ್ ಲಾಜಿಕ್, ಇವೆಲ್ಲರೂ ಧರ್ಮ ನಮಸ್ಕಾರ ಮಾಡಬೇಕು ಈ ಧರ್ಮರಾಜನಿಗೆ, ಗೊತ್ತಾ ಅಂತ ಹೇಳಿದ್ರೆ. ಹಾಗೂ ಪರಿಸ್ಥಿತಿ ಬಂತೀಗ, ಅಲ್ಲ ನೀನು ನಮ್ಮೆಲ್ಲರಿಗೆ ಪೂಜ್ಯ ಅಂತ ಯಾರು ಹೇಳಿದ್ರಿ? ಈಗ ಭೀಮಸೇನ ಎಲ್ಲರಿಗೂ ಪೂಜ್ಯ ಅಂತಾದ್ರೆ ಭೀಮ ಪೂಜ್ಯನಾದ ಧರ್ಮರಾಜ ಎಲ್ಲರಿಗೂ ಪೂಜ್ಯ ಅಂತ ಆಗ್ತದೆ, ನೀನು ಎಮ್ಮೆಲ್ಲರಿಗೂ ಪೂಜ್ಯ ಅಂತ ಹೇಗೆ ಹೇಳಬೇಕು? ಆಗ ಭೀಮಸೇನ ಮಾತಾಡ್ತಾನೆ, ಮತ್ತೆ ಮುಂದುವರಿಸ್ತಾನೆ, ನಾನು ನಿಮ್ಮೆಲ್ಲರಿಗೆ ಪೂಜ್ಯ ಯಾತಕ್ಕೆ ಗೊತ್ತಾ, ಕೇಳಿ ಯಾತಕ್ಕೆ ಪೂಜ್ಯ ಅಂತ ಹೇಳ್ತೇನೆ, ಕ್ಷತ್ರಿಯರು ನಾವೆಲ್ಲ, ಕ್ಷತ್ರಿಯಲ್ಲಿ ಪೂಜ್ಯತ್ವ ನಿರ್ಣಯ ಹೇಗೆ ಗೊತ್ತಾ, ಕ್ಷತ್ರಿಯಲ್ಲಿ ತಾರತಮ್ಯವನ್ನು ಹೇಗೆ ಅಳಿಬೇಕು ಅಂತ ಕೇಳಿದರೆ, ಯೋ ಯಯೇವ ಬಲ ಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ, ಯಾರು ಬಲದಲ್ಲಿ ದೊಡ್ಡ ಶ್ರೇಷ್ಠರೋ ಅವರು ಕ್ಷತ್ರಿಯಲ್ಲಿ ಶ್ರೇಷ್ಠ ಅಂತ ಅರ್ಥ. ನಮ್ಮಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಇವತ್ತು DC ದೊಡ್ಡವನು ತಹಸೀಲ್ದಾರ್ ದೊಡ್ಡವನು ಅಂತ ಕೇಳಿ ಹೇಳಬೇಕಾಗ, ಯಾರು ಪವರ್ ಜಾಸ್ತಿ ಅಂತ ಕೇಳುತ್ತೆ. ದಟ್ ಈಸ್ ಪವರ್. DC ದು ಎಂತ ಡಿಸ್ಟ್ರಿಕ್ಟ್ ಕಂಟ್ರೋಲ್ ಮಾಡ್ತಾನೆ, ಅವನು ತಾಲೂಕು ಕಂಟ್ರೋಲ್ ಮಾಡ್ತಾನೆ ಅಷ್ಟೇ. ಸೊ ನ್ಯಾಚುರಲಿ ಇವನು ಜಾಸ್ತಿ ಆಗಿಬಿಡ್ತಾನೆ. ಕ್ಷತ್ರಿಯರಲ್ಲಿ ಆಳುವವರಲ್ಲಿ ಬಲ ಅಂದ್ರೆ ಅವರ ನಿಜವಾದ ಬಲವೇ ಅವರ ಯೋಗ್ಯತಾ ತಾರತಮ್ಯಕ್ಕೆ ತೀರ್ಮಾನ ಕೊಡ್ತಾ ಇರು. ಇವತ್ತು ನಾನು ಕ್ಷತ್ರಿಯರಾಗಿದ್ದೇವೆ, ಇಲ್ಲಿ ಕೂತವರೆಲ್ಲ ಕ್ಷತ್ರಿಯರು, ದ್ರೋಣಾದಿಗಳೆಲ್ಲ ಸಭೆಯಲ್ಲೂ ಕೂತಿದ್ದಾರೆ ಎಲ್ಲರೂ ಕೂಡ, ಅವರೆಲ್ಲರೂ ಈಗ ಬಲದ ವಿಚಾರ ಬಂದಿದೆ. ನಾನು ಕ್ಷತ್ರಿಯರಲ್ಲಿ ಹೇಳ್ತಾ ಇದ್ದೇನೆ, ಬಲ ಶ್ರೇಷ್ಠ, ನಾನು ನಿಮ್ಮೆಲ್ಲರಿಗಿಂತೂ ಬಲವಂತ. ಕ್ಷತ್ರಿಯರಲ್ಲಿ ಬಲ ಅಳಿತಾ ಇದ್ದು ತಾರತಮ್ಯ ತೀರ್ಮಾನ ಮಾಡತಕ್ಕಂಥ ಕ್ರಮ ಅದು. ಬ್ರಾಹ್ಮಣರಲ್ಲಿ ತೀರ್ಮಾನ ಹೇಗೆ ಮಾಡಬೇಕು ಅಂದ್ರೆ, ವಿಪ್ರಾಣಾಂ ಜ್ಞಾನತೋ ಜ್ಯೇಷ್ಠ, ಬ್ರಾಹ್ಮಣರಲ್ಲಿ ಜ್ಞಾನ ಜಾಸ್ತಿ ಇದ್ರೆ ಅವರು ಪೂಜ್ಯರು. ವಯಸ್ಸು ಲೆಕ್ಕ ಅಲ್ಲ, ಬೇರೆ ಯಾವ ಪದವಿ ಅಂತಸ್ತು ಯಾವುದು ಲೆಕ್ಕ ಅಲ್ಲ, ಜ್ಞಾನ ಮಾತ್ರ ಲೆಕ್ಕ. ಬ್ರಾಹ್ಮಣ ಇವತ್ತು ಪದ್ಧತಿ ಉಳ್ಕೊಂಡು ಬಂದಿದೆ, ಬ್ರಾಹ್ಮಣರಲ್ಲಿ ಜ್ಞಾನಕ್ಕೆ ಮೊದಲ ಸ್ಥಾನ, ಕ್ಷತ್ರಿಯರಲ್ಲಿ ಬಲಕ್ಕೆ ಮೊದಲ ಸ್ಥಾನ, ವೈಶ್ಯರಲ್ಲಿ ಧನಧಾನ್ಯದಲ್ಲಿ ಅವರಿಗೆ ರಿಚ್ನೆಸ್ ನೋಡಿ, ವೆಲ್ತ್ ನೋಡಬೇಕು ಅವರು. ಯಾರಲ್ಲಿ ಜಾಸ್ತಿ ಶ್ರೀಮಂತಿಕೆ ಇದೆ, ಈ ಕಂಪನಿ ಯಾವ್ದು ದೊಡ್ಡದು ಅಂದ್ರೆ ವಹಿವಾಟು ಎಷ್ಟಿದೆ ನೋಡಿ, ಎಷ್ಟು ಕ್ರೋರ್ಸ್ ಇದೆ ಅನ್ನೋದು ಡಿಪೆಂಡ್ ಆಗ್ತದೆ. ಅವನು ಜಾಸ್ತಿ ಇದ್ರೆ ಅವನು ಹೆಚ್ಚು ಪವರ್ಫುಲ್ ಇವನಲ್ಲ. ಅವರಿಗೆಲ್ಲ ವೈಶ್ಯಾನಾಂ ಧನಧಾನ್ಯತಃ, ಧನಧಾನ್ಯದ ಮೇಲೆ ವೈಶ್ಯರ ತಾರತಮ್ಯ ಅಳಿಬೇಕು. ಶೂದ್ರ ತಾರತಮ್ಯ ಹೇಗೆ ಅಳಿಬೇಕು ಅಂದ್ರೆ, ವಯಸ್ಸು ನೋಡಿಕೊಂಡು ಅಳಿಬೇಕು. ಅವ್ ಯೋಧಿ ಡೇಟ್ ಆಫ್ ಬರ್ತ್ ಕೌಂಟ್ ಆಗೋದು ಅವ್ರಿಗೊಂದೇ, ಉಳಿದವರಿಗೆಲ್ಲ ಕೌಂಟ್ ಆಗೋದು ಇದು ಒಂದೇ ಅಂತ ಹೇಳ್ತಾರೆ. ಇದನ್ನ ಅರ್ಥ ಮಾಡಿಕೊಂಡ್ರೆ, 4 ವರ್ಣದವರಲ್ಲೂ ಕೂಡ ತಾರತಮ್ಯ ಕ್ರಮ ಇದೆ, ಅವರಲ್ಲಿ ಪೂಜ್ಯತೆಯ ವ್ಯವಸ್ಥೆ ಇದೆ, ಆದ್ರಿಂದ ಆ ರೀತಿ ಮಾಡಬೇಕು. ನಾವು ಕ್ಷತ್ರಿಯರು, ಆದ್ರಿಂದ ಬಲ ಶ್ರೇಷ್ಠ, ನಾನು ನಿಮ್ಮೆಲ್ಲರಿಗೂ ಪೂಜ್ಯ. ಯಾತಕ್ಕೆ ಗೊತ್ತಾ, ನಿಮ್ಮೆಲ್ಲರಿಗಿಂತೂ ಬಲವಂತ ನಾನು, ಅದಕ್ಕೋಸ್ಕರ ನಾನು ಪೂಜ್ಯ. ಆಗೊಂದು ಪ್ರಶ್ನೆ ಬರುತ್ತೆ, ನೀನು ಬಲವಂತ ಅಂತ ಯಾರು ಒಪ್ಪಿಕೊಂಡ್ರು ಅಂತ ಕೇಳೇ ಕೇಳ್ತಾರೆ. ನಮ್ಮೆಲ್ಲರಿಗಂತೂ ಬಲವಂತ ನೀನು ಅಂತ ಯಾಕೆ ಒಪ್ಕೋಬೇಕು ಅಂತ ಕೇಳಿದರೆ, ಭೀಮಸೇನನ ವಿಷಯ ಒಪ್ಕೊಳ್ಳೇಬೇಕು. ಯಾತಕ್ಕೆ ಅಂದ್ರೆ, ಹಿಡಿಂಬಾಸುರನ ವಧೆ, ಬಕಾಸುರನ ವಧೆ, ಅರಗಿನ ಮನೆಯಿಂದ ಹೊರಟ ರೀತಿ, ಹುಟ್ಟಿದಾಗಲೇನೆ ಕಿರಿ ಒಡೆದು ಶತಶೃಂಗವೆಂದೆನಿಸಿತು, ಒಂದೊಂದು ಸಾಕ್ಷಿಯಾಗಿದೆ. ಅವರು ಪ್ರಮಾಣ ಕೋಟೆಯಲ್ಲಿ ಮುಳುಗಿಸಿದ್ದು, ಅನಾಮತ್ತ ಗಂಗೆಯಿಂದ ಆ ಕಡೆ ಕಡೆ ಎತ್ತೋಗದಿದ್ದು, ಎಲ್ಲ ಲೆಕ್ಕ ಹಾಕಿದರೆ ಏನು ಪ್ರೂಫ್ ಕೊಡಬೇಕಾಗಿಲ್ಲ. ಆದರೆ ಭೀಮಸೇನ ವೈಶಿಷ್ಟ್ಯ ಎಂಥದ್ದು ಅಂದ್ರೆ, ಹಿಂದಿನ ನೆನಪು ಮಾಡಿಕೊಂಡು ಹೇಳಬೇಕಾಗಿಲ್ಲ, ಈಗಲೇ ಆಗಲಿ ಅಂತ ಹೇಳ್ತಾರೆ. ಈಗ ಆಗ್ಬಿಡಲಿ, ಅದೆಲ್ಲ ಯಾತಕ್ಕೆ, ಹಿಂದಿನ ಕತೆ ಹಿಂದಕ್ಕೇನೆ, ಫಾಸ್ಟ್ ಇಸ್ ಫಾಸ್ಟ್ ಅಂತೇವೆಲ್ಲ. ಹಾಗೆ ಯಾರೋ ಕೇಳಿರ್ತಾನೆ, ಸಣ್ಣವರಿಂದ 20 ತಿಂತಿದ್ದೆ ಅಂತ ಹೇಳ್ತಾನೆ, ಈ ತಿಂಬೋದಿಲ್ಲ ಅಂತ ಗ್ಯಾರಂಟಿ ಅಷ್ಟೇ. ಹಿಂದ ತಿಂತಿದ್ದ ಬಿಡ್ತಿದ್ದ, ಈಗಂತೂ ತಿನ್ನಕ್ಕೆ ಆಗೋದಿಲ್ಲ. ಅದೆಲ್ಲ ಭೀಮಸೇನ ಪರಾಕ್ರಮ ಹಾಗಲ್ಲ, ಯಾವಾಗಲೂ ಸಿದ್ಧ. ಇವತ್ತನ ಹೇಳ್ತೇನೆ ಕೇಳಿ, ಈಗ ಮಧ್ವಾಚಾರ್ಯ ಹಾಗೆ ಮಾಡಿದವರು, ವಿಶ್ವ ದಾಖಲೆಯ ಕೆಲಸ ಮಾಡ್ತಾರೆ ಆಚಾರ್ಯರು. ಅವ್ರಿಗೆ 75 ವರ್ಷ ಓಡಾಡ್ತಾ ಇದ್ದಾರೆ ಭದ್ರಾದಿತ್ಯರಲ್ಲಿ ಸಂಚಾರ ಕ್ರಮೇಣ ಬಂದಿದ್ದಾರೆ. ಆಗ ಹಿಂದೆ ಹೇಳಿದ್ದೆ ದೊಡ್ಡ ಬಂಡೆ ಭದ್ರಾ ನದಿಯಲ್ಲಿ ಮಧ್ಯೆ ಇಟ್ಟು ಬಿಟ್ಟರೆ ಆ ಕಡೆ ಈ ಕಡೆ ಸೇತುವೆ ಆದಾಗ ಆಗುತ್ತೆ ನೀರಿನ ಮಧ್ಯೆ. ಯಾರು ಹೇಳಬೇಕು ಯೋಚನೆ ಮಾಡಿದ್ರೆ ಏನು ಹೇಳಿದರಂತೆ, ಒಳ್ಳೆ ಬಂಡೆ ಇದೆ ಯಾಕೆ ಉಪಯೋಗಿಸ್ತಾರೆ ಆಚಾರ್ಯ ನೋಡಿ ಎಷ್ಟು ಲೌಕಿಕ ಅಪ್ರೋಚ್ ಅವರಿಗಿತ್ತು ಅಂತ ಕೇಳಿದರೆ ಬಂಡೆ ನೋಡಿದ ತಕ್ಷಣ ಯಾಕೆ ಉಪಯೋಗಿಸ್ತಾ ಇಲ್ಲ ಅಂತ ಕೇಳ್ತಾರೆ. ನಾವು ಸರ್ವಮೂಲನೇ ಉಪಯೋಗಿಸೋದಿಲ್ಲ, ಪಾಪ ಬಂಡೆಯನ್ನು ಉಪಯೋಗಿಸ್ತಾರೆ ಈ ಮಧ್ಯೆ. ಸರಿಯಾಗಿ ಉಪಯೋಗಿಸ್ಬೇಕಲ್ಲ ಬಂಡೆನ, ಅವ್ರು ಆ ನಿಂದೆ ನೀರಿನ ಬೆಳೆ ಹಾಗೆ ಓಡುತ್ತೆ. ಒಂದು ನೋಡಿದ ತಕ್ಷಣ ಓ ಯಾವ ಥರ ಪ್ಲಾನ್ ಮಾಡ್ಬೋದು ಇದಕ್ಕೆಲ್ಲ ಕೂಡ. ದೊಡ್ಡ ದೊಡ್ಡ ಇಂಜಿನಿಯರ್ಸ್ ಎಲ್ಲ ಆ ಸಿಚುಯೇಷನ್ ನೋಡಿದ ತಕ್ಷಣ ಅವರೇ ಎಷ್ಟು ವೇಸ್ಟ್ ಮಾಡ್ಕೋತಾರಲ್ಲ, ಸ್ವಲ್ಪ ಬೆನಿಫಿಟ್ ತಗೊಂಡ್ರೆ ಹೇಗೆ ಇರಿಗೇಷನ್ಗೆ ಉಪಯೋಗಿಸ್ಬೋದು ಅಂತಾರಲ್ಲ ಆ ಟೈಪ್. ಹೇಗೆ ಬಂಡೆ ಯಾಕೆ ಎತ್ತಿರಲಿಲ್ಲ ಅಂತ ಕೇಳಿದ್ರೆ ಅಂದ್ರಂತೆ ಸ್ವಾಮಿ ಪ್ರಯತ್ನ ಪಟ್ವಿ ನಾವು, 1000 ಜನ ಪ್ರಯತ್ನ ಪಟ್ಟರು ಅಲುಗಾಡಕ್ಕೂ ಅಲುಗಾಡಕ್ಕೂ ಆಗಲಿಲ್ಲ, ಅಷ್ಟು ಭಾರ ಇದೆ ಬಂಡೆ. ಅದು 55 ಟನ್ ತೂಕದ ಬಂಡೆ ಅದು ಒಂದು, ಅದಕ್ಕೆ ಆಗಲಿಲ್ಲ, ಅದಕ್ಕೆ ಸುಮ್ಮನೆ ಆಗಿದ್ದೇವೆ ಅಂಥೇಳಿ ಸುಮ್ಮನೆ ಆಗಬಾರದೆ. ಒಂದು ಮಾತು ಸೇರಿಸ್ತಾರೆ, ಭೀಮಶ್ಚೇದಿಹ ಯತತೆ ನಯೇನ್ ನವಾ ಇತಿ. ಆ ಭೀಮ ಭೀಮ ಅಂತ ಭಾರಿ ಹೇಳ್ತಾರೆ, ಭೀಮನ ಕೈಲಿ ಏನಾದ್ರು ಆಗ್ತಿತ್ತೋ ಇಲ್ವೋ ಅಂದ್ರಂತ. ತಕ್ಷಣ ಆಚಾರ್ಯ ತಮ್ಮ ಹೆಸರು ಮೇಲೆ ಬಿಡ್ತಾರ, ಭೀಮನ ಏನಿದ್ದಾರೆ ಬಿಟ್ಟು ಹೋಗದೆ ಪಾಪ ಅಂದ್ರಲ್ಲ, ತಕ್ಷಣನೇ ಆಯ್ತು ಬಂದು ಹೋಗಿದ್ದು ಮಾತಾಡಲಿಲ್ಲ, ಸೀದಾ ಹೋಗಿ ಅದನ್ನ ಎತ್ತಿದ್ರಂತೆ ಒಂದೇ ಕೈಯಿಂದ. ಬೌಲಿಂಗ್ ಮಾಡ್ಬೇಕಾದ್ರೆ ಆ ಕೈಯಿಂದ ಈ ಕೈ ಬಾಲ್ ಹೋಗೋದು ಇಟ್ಕೊಂಡು ಕೊನೆಗೆ ನೋ ಬಾಲ್ ಮಾಡಿ ಕುತ್ಕೊಂಡ್ಬಿಟ್ಟಿರ್ತಾರೆ ಪಾಪ ಇಷ್ಟೆಲ್ಲ ಮಾಡಿ. ಆದರೆ ಭೀಮ ಒಂದೇ ಕೈಯಿಂದ ಬಂಡೆ ಎತ್ತಿದ್ದಂತೆ, ಎಂಥ ಸಾಮರ್ಥ್ಯ! ಒಂದೇ ಕೈಯಿಂದ ಎತ್ತಿ ಎಲ್ಲಿ ತತ್ರ